ನಾನು ಅಥಾಪಿನ ಕರ್ಮಣಿ ವೈರಾಗ್ಯಂ ಯುಕ್ತಂ, ಅದೇನಾ? ಇಪ್ಪತ್ನಾಲ್ಕು. ನನ್ನ ಅಥಾಪಿ ಅಥೈತಯೋಹೋ ಪಥೋಹೋ ನೈಕತರೇಣ ಚ ತಾನಿ ಇಮಾನಿ. ಹಿಂದೇನಾಯಿತು? ತಸ್ಯಾಪ್ಯರ್ಥ ವಿಕರ್ಮ ಫಲ ದುಃಖ ರೂಪ ನಿರಯಾದಪಿ ಮಿಥ್ಯಾಜ್ಞಾನ ಫಲತ್ವೇನ ತಮಸೋ ವಿಶಿಷ್ಯೋಕ್ಯ ಸಂಗೃಹೀತೋ ಬೋಧ್ಯಃ ತಿರ್ಯಷ್ಟು ನರಕೇ ಚೈವ ಸುಖಲೇಶೋ ವಿಧೀಯತೆ ಇತ್ಯಾದೇಹ ನರಕೆ ಸುಖಲೇಶ ಸತ್ವೇಪಿ ತಮಸಿ ತದಭಾವ ಸೂಚನಾತ್. ಎರಡು ಮೂರು ಕಾರಣ ಕೊಡ್ತಾ ಇದ್ದಾರೆ. ಒಂದೇನು, ಶುಭೇನ ಕರ್ಮಣ ಸ್ವರ್ಗಂ ನಿರಯಂಚ ವಿಕರ್ಮಣ ಮಿಥ್ಯಾಜ್ಞಾನೇನ ಚ ತಮೋ ಜ್ಞಾನೇನ ಇವ ಪರಂಪದಂ. ನರಕಗಳಲ್ಲಿ ಎರಡು ವಿಧ, ನಿತ್ಯ ನರಕ ಅನಿತ್ಯ ನರಕ ಅಂತ ಹೇಳಿದ್ರಿ. ಅನಿತ್ಯ ನರಕಕ್ಕೆ ಏನು ಕಾರಣ ಆಯಿತು? ವಿಕರ್ಮಣ, ನಿಷಿದ್ಧ ಕರ್ಮಾದಿಗಳಿಂದ ಅನಿತ್ಯ ನರಕ ಬಂತು. ಆದರೆ ಮಿಥ್ಯಾಜ್ಞಾನೇನ ಚ ತಮಃ, ಮಿಥ್ಯಾಜ್ಞಾನದಿಂದ ತಮಸ್ ಬಂತು. ಅರ್ಥ ಏನು ಅಂದರೆ, ಕರ್ಮಕ್ಕಿಂತ ಯಾವ್ದು ದೊಡ್ಡದು? ಜ್ಞಾನ ದೊಡ್ಡದು. ಸೊ ತಪ್ಪು ಮಾಡೋದಕ್ಕಿಂತ ಯಾವ್ದು ದೊಡ್ಡದು? ತಪ್ಪು ತಿಳಿಯೋದು ದೊಡ್ಡದು. ಗೊತ್ತಾಯ್ತಾ? ತಪ್ಪು ಮಾಡ್ತಾನೆ, ತಪ್ಪು ತಿಳುವಳಿಕೆ ಇಲ್ಲ, ಬೈ ಚಾನ್ಸ್ ಅದನ್ನು ಕ್ಷಮಿಸ್ಬೋದು. ತಿಳುವಳಿಕೆನೇ ತಪ್ಪಿದ್ರೆ ಹೋಯ್ತು. ಆದ್ದರಿಂದ ಯಾವಾಗಲೂ ಕರ್ಮ ತಪ್ಪು ಕರ್ಮ ಕೆಟ್ಟ ಕರ್ಮಕ್ಕಿಂತ ಕೆಟ್ಟ ಜ್ಞಾನ ಕೆಟ್ಟದಾದ್ದರಿಂದ, ಕೆಟ್ಟ ಕರ್ಮಾಚರಣೆಯಿಂದ ನರಕ, ಕೆಟ್ಟ ಜ್ಞಾನದಿಂದ ತಮಸ್ಸು. ಸೊ ವ್ಯತ್ಯಾಸ ಬರಲಿಕ್ಕೆ ಏನಾಯ್ತು? ಈಗ ಜ್ಞಾನ ಬಂತು. ಅರ್ಥ ಆಯ್ತಾ? ಒಬ್ಬನು ತಪ್ಪು ಮಾಡದ ಶಿಕ್ಷೆ ಕೊಟ್ಟರು, ತಪ್ಪಾಡಿ ಅಂತ ಹೇಳಿದ, ಅವನಿಗೇನು ಮಾಡ್ತಾರೆ? ತಾನು ಮಾಡಿದ್ದಲ್ಲ ಇನ್ನೊಬ್ರಿಗೆ ಬೇರೆ ಹೇಳ್ತಾನು. ಅವಾಗೇನಾಯ್ತು ಅಲ್ಲಿಗೀಗ? ತಪ್ಪು ಮಾಡೋದು, ತಪ್ಪು ತಿಳಿಯೋದು, ತಪ್ಪು ಮಾಡಿಸೋದು, ತಪ್ಪು ಹೇಳೋದು, ಒಂದೊಂದೇನಾಗ್ತಾ ಬಂತೀಗ. ಸೊ ಭಾಷ್ಯಗಿಷ್ಯ ಬರೆದವ್ರು ಏನು ಮಾಡಿದಾಗಾಯ್ತು ಅಲ್ಲಿಗೆ? ತಪ್ಪಿನ ಸರಮಣೆನೇ ದೊಡ್ಡ ಇದನ್ನು ಸೃಷ್ಟಿ ಮಾಡಿದಾಗಾಯ್ತು. ಅದಕ್ಕೆ ದುರ್ಮತ ಅಂತ ಅದಕ್ಕೆ ಕರೆ, ದುಷ್ಟರ ಮತ ದುರ್ಮತ. ಸೊ ದುಷ್ಟನಾಗೋದಕ್ಕಿಂತ ದುರ್ಮತ ಹಿಡಿಯೋದು ಇನ್ನೂ ಡೇಂಜರಸ್. ಯಾತಕ್ಕೆ? ದುಷ್ಟನಾದರೆ ಇರುತ್ತೆ, ಅದಕ್ಕೆ ಇದ್ದವನಿಗೆ ಮಾಡ್ತಾ ಹೋಗ್ತಾನೆ, ಬೆಳೆಸ್ತಾ ಹೋಗ್ತಾನೆ, ಹೇಳ್ತಾ ಹೋಗ್ತಾನೆ, ಅದು ಕೊನೆನೇ ಇಲ್ಲ. ಅದರಿಂದಾಗಿನೇ ತುಂಬ ಇದು. ಅದಕ್ಕೊಂದು ಮಾತಿದೆ, ಪೆನ್ ಈಸ್ ಮೈಟಿಯರ್ ದ್ಯಾನ್ ಸೋಲ್ಡ್. ಅರ್ಥ ಏನು ಅದಕ್ಕೆ? ಬರೆಯೋದು ಹೊಡೆಯೋದಕ್ಕಿಂತ ತಪ್ಪು ಬರೆಯೋದು, ತಪ್ಪು ಹೊಡೆಯೋದಕ್ಕಿಂತ ಭಾರಿ ಡೇಂಜರಸ್. ಕಡ್ಗ ಎಷ್ಟು ಜನ ಕೊಲ್ಬೋದು ಕಡ್ಗದಲ್ಲಿ ನೀವು? ಇಲ್ಲ ಕಡ್ಗಾರ ಹಾಳಾಗುತ್ತೆ, ಜನ ಅರ್ ಮುಗಿದು ಹೋಗ್ತಾರೆ. ಆದರೆ ತಪ್ಪು ತಿಳುವಳಿಕೆಗೆ ಎಂಡೆ ಇಲ್ಲ. ಆದ್ದರಿಂದ ಪೆನ್ ಈಸ್ ಮೈಟಿಯರ್ ಅನ್ನೋ ಮಾತು ಭಾಳ ಅರ್ಥವತ್ತಾದ ಮಾತು. ಆಗ ನಮ್ಮ ಮಿಥ್ಯಾಜ್ಞಾನೇನ ಚ ತಮಃ. ಅದು ತಪ್ಪು ಹೇಳೋದು ಎಷ್ಟು ತಪ್ಪು, ತಪ್ಪು ಬರೆಯೋದು ಇನ್ನೂ ತಪ್ಪು. ಯಾತಕ್ಕೆ? ತಪ್ಪು ಹೇಳಿದರೆ ಕೇಳಿಕೊಂಡವ್ರಿಗೆ ಎದುರಿಗಿದ್ದವ್ರು ಅಷ್ಟೇ ಬಿಸ್ಕೆಟ್ ಹಾಕ್ತಾರೆ. ಇವತ್ತು ರೆಕಾರ್ಡ್ ಬಂದಾಗ ಅದು ಡೇಂಜರಸ್ಸೇ. ರೆಕಾರ್ಡು ಯೂಟ್ಯೂಬ್ಗೆ ಹಾಕಿದಾಗ ಅದು ದೊಡ್ಡದಾಗಿಬಿಡುತ್ತೆ. ಆದರೆ ಬರೆದಾಗ ಏನಾಗುತ್ತೆ? ಅದು ಒಂದೇ ಒಂದು ಲೈನ್ ಬರೆದ್ರೂ ಅದು ಸಾವಿರ ಲಕ್ಷ ಕಾಪೀಸ್ ಆಗಿಬಿಡ್ಬೋದು. ಆದ್ದರಿಂದ ಬರೆಯೋದಕ್ಕಿಂತ ಒಂದು ಮಾತಿದೆ, ಸಹಸ್ರಂ ವದ ಏಕಂ ಮಾಲಿಕ. ಸಾವಿರ ಮಾತಾಡೋ ಒಂದು ಬರಿಬೇಡ ಅಂತ ಹೇಳ್ತಾರೆ. ಯಾತಕ್ಕೆ? ಅದು ರೆಕಾರ್ಡ್ ಆಗಿಬಿಡುತ್ತೆ. ಆದ್ದರಿಂದ ಒಂದ್ಸರಿ ಸೈನ್ ಮಾಡಿದರೆ ಕತೆ ಮುಗಿದು. ಡಾಕ್ಯುಮೆಂಟ್ ಕ್ರಿಯೇಟ್ ಆಗೋದು ಯಾವುದರಿಂದ? ಬಾಯಿಂದ ಅಲ್ಲ. ಹಿಂದಿನ ಕಾಲ ಬಾಯಿದಾನೆ ಆಗ್ತಿತ್ತು, ಒಂದು ಮಾತಾಡಿದ್ರೆ ಮೂದು ಹೋಗ್ತಾ ಇತ್ತು. ಹಾಗಿಲ್ಲ, ಏನಾಗುತ್ತೆ ಈಗ? ಬರೀಟನೆ ಕೊಟ್ಟ ತಕ್ಷಣ ಮೂದು, ರೈಟ್ನ ನೋಡಿ ಇಲ್ಲಿದೆ ಅಂತ ಮೂದೋಯ್ತು. ಅವ್ನು ಬಾಯಲ್ಲಿ ಎಷ್ಟು ಹೇಳಿದ್ರೂ ಬೆಲೆ ಇಲ್ಲ. ಈಗ ಸಾವಿರ ಕತೆ ಹೇಳಿಕೊಂಡು ಒಂದ್ಸರಿ ಸೈನ್ ಮಾಡಿಬಿಡ್ತಾನೆ, ಆಗೋಯ್ತು. ಈ ಮಾತು ಅರ್ಥ ಮಾಡಿಕೊಂಡ್ರೆ ಯಾವಾಗಲೂ ಕೂಡ ತಪ್ಪು ತಿಳುವಳಿಕೆ ಭಾರಿ ಅಪಾಯಕರ. ಆದ್ದರಿಂದ ಇದಕ್ಕೆ ಅಂಧನ ತಮಸ್ಸು ಆಗದೆ ಬೇರೆ ಆಗದೆ ಬೇರೆ ದಾರಿನೇ ಇಲ್ಲ. ಆದ್ದರಿಂದ ವಿಕರ್ಮಕ್ಕಿಂತ ಮಿಥ್ಯಾಜ್ಞಾನ ಭಾರಿ ಕೆಟ್ಟದು ಅಂತ ತೋರಿಸೋದಕ್ಕೆ ಕೂಡ ಮಾತು ಹೇಳಿದ್ದಾರೆ. ಅದೆಲ್ಲ ಇಲ್ಲಿದೆ ನೋಡಿ. ತಸ್ಯಾಪ್ಯರ್ಥ ವಿಕರ್ಮ ಫಲ ದುಃಖ ರೂಪ ನಿರಯಾದಪಿ ಮಿಥ್ಯಾಜ್ಞಾನ ಫಲತ್ವೇನ ತಮಸೋ ವಿಶಿಷ್ಯೋಕ್ತ್ಯ ಸಂಗೃಹೀತೋ ಬೋಧ್ಯಃ. ವಿಕರ್ಮ ಫಲ ದುಃಖ ರೂಪ ನಿರಯ, ಮಿಥ್ಯಾಜ್ಞಾನ ಫಲ ರೂಪ ತಮಸ್. ಗೊತ್ತಾಯ್ತಾ? ಇದಕ್ಕೆ ಫಲ ಅದು, ಅದಕ್ಕೆ ಫಲ ಅದು. ತಿರ್ಯಕ್ಷು ಕರ ನರಕೆ ಚೈವ, ಕರಕ್ಕೆ ತಿದ್ಕೋಬೇಕಂತ. ಚೈವ ಸುಖಲೇಶೋ ವಿಧೀಯತೆ ಇತ್ಯಾದೇಹೇ. ಅದಕ್ಕೇನೆ ತಿರ್ಯಜ್ಞೋನಿಯಲ್ಲಿ ಹುಟ್ಟಿದಾಗಲೂ ನರಕಕ್ಕೆ ಹೋದಾಗಲೂ ಕೂಡ ಸ್ವಲ್ಪ ಏನೋ ಒಂದು ಚೂರು ಸುಖ ಅಂದರೆ ಟ್ರೇಸ್ ಇರಬಹುದು. ಆದರೆ ಅಂಧಂತವಸಿ ಮಗ್ನಾನ ನಾ ಸುಖಲೇಶೋಪಿ ವಿದ್ಯತೆ ಭಾಷೆ. ಸುಖಲೇಶ ಕೂಡ ಅವರಲ್ಲಿಲ್ಲ. ಆದ್ದರಿಂದ ಅದು ನಿತ್ಯ ನರಕ, ಪೂರ್ಣ ದುಃಖ. ಇಲ್ಲೇನಿದೆ ಸ್ವಲ್ಪ ಒಂದು ಸುಖ ತ್ರೇಸರು ಪೂರ್ಣ ದುಃಖ ಅಂತಾಗಲಿಲ್ಲ. ಅದಕ್ಕೆ ತಾತ್ಪರ್ಯ ನಡೆಯದ ಮೊದಲನೇ ಇದೆ. ಆದರೆ ಹೇಳಬೇಕಾದ್ರೆ ಪೂರ್ಣ ದುಃಖಾತ್ಮಕೋ ದ್ವೇಷ ಅಂಧೇ ತಮಸಿ ಅವತಿಷ್ಠತೆ. ಪೂರ್ಣ ದುಃಖಾತ್ಮಕೋ ದ್ವೇಷ. ಪೂರ್ಣ ಸುಖಕ್ಕೆ ಕಾರಣ ಆಗೋದು ಯಾವುದು? ಪೂರ್ಣ ಸುಖಕ್ಕೆ ಪ್ರಶ್ನೆ ನೋಡ್ಕೋಬೇಕು. ಪೂರ್ಣ ಸುಖಕ್ಕೆ ಕಾರಣವಾಗೋದು ಯಾವುದು? ಭಕ್ತಿ. ಪೂರ್ಣ ದುಃಖಕ್ಕೆ ಕಾರಣ ಆಗೋದು ಯಾವುದು? ದ್ವೇಷ. ಅದಕ್ಕೆ ಯಾವಾಗಲೂ ದ್ವೇಷದಿಂದನೂ ಮುಕ್ತಿ ಆಗುತ್ತೆ ಅಂತ ಹೇಳೋರು ಒಪ್ಕೋಬೇಕು. ಮುಕ್ತಿ ಆಗುತ್ತೆ, ದುಃಖಾತ್ಮಕವಾದ ಮುಕ್ತಿ ಆಗುತ್ತೆ ಹೊರತು ಈ ಮುಕ್ತಿ ಆಗೋದಿಲ್ಲ. ಅದರಿಂದ ಎಲ್ಲೆಲ್ಲಿ ದ್ವೇಷದಿಂದನೂ ಮುಕ್ತಿ ಅಂತ ಹೇಳಿದ್ದಾರೋ ಅದಕ್ಕೇನರ್ಥ? ಅಂಧಂತಮಸ್ಸನ್ನು ಮುಕ್ತಿ ಬಂತಾರೆ ಕೆಳ ಮುಕ್ತಿ ಸ್ವಗತಿ ಆಗಬಹುದು ಆಗ ಅಂತ ಹೇಳಿದಾರಲ್ಲ, ಕೊನೆ ಅಂಧಂತಮಸ್ಸಿಗೆ ಹೋದ್ರು ಅಂಥ ಮುಕ್ತಿ ಆಗುತ್ತೆ ಅದನ್ನು ಒಪ್ಕೋಬೇಕು ಹೊರತು ಈ ಮುಕ್ತಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಮುಂದೆ ದುಃಖ ಇದೆ, ಅದಿದೆ ಅದಿಲ್ಲ ಸಾಲ್ತಾ ಇರೋದು. ಯಾವಾಗಲೂ ಒಳ್ಳೆ ಪರ್ಮನೆಂಟ್ ಕೆಲಸ, ಟೆಂಪ್ರರಿ ಕೆಲಸ ಸಿಕ್ಕಿರುತ್ತೆ, ದಿವಸ ಪೇಪರ್ ನೋಡ್ತಾ ಕೂತಿರ್ತಾರೆ. ಯಾಕೆಂದ್ರೆ ಕೆಲಸ ಇದೆಯಲ್ಲ ನೋಡಿ, ಅಯ್ಯೋ ರೀ ಟೆಂಪ್ರರಿ ಇದು ಅಂತ ಹೇಳ್ತಾರೆ. ಅದಕ್ಕೆ ಅದು ಯಾವಾಗ ತಲೆಯನ್ನು ಕೂತಿರುತ್ತದೆ. ಆದ್ರಿಂದ ಏನದು ಏನಿಲ್ಲ, ಅದರೊಳಗೆ ಇಲ್ಲೇ ಇಲ್ಲ. ಅದರೊಳಗೆ ಯಾವ ಇಲ್ಲಿ ಹ್ಯಾಂಗ್ ಮಾಡ್ಬೇಕಾದ್ರೆ ಬರ್ದಿಸ್ ಬೆಳಿಗ್ಗೆ ಹ್ಯಾಂಗ್ ಮಾಡ್ತಾರೆ, ಏನ್ ಬೇಕು ಕೇಳೋ ರಾತ್ರಿ ಅಂತ ಹೇಳ್ತಾರೆ. ಏನ್ ಕೇಳ್ಬೇಕು ಅವನು, ಬಿಟ್ಟು ಬಿಡಿಯ ಬಂದ್ರೆ ಬಿಟ್ಟು ಬಿಟ್ಟು ಬಿಡಿಯ ಬಂದ್ರೆ ಬಿಟ್ಟು ಏನ್ ಬೇಕಾದ್ರೆ ಏನ್ ಕೇಳ್ಬೇಕು ಅವನೀಗ. ಏನ್ ಕೇಳಿದ್ರು ಹಿಂದೇನಿದೆ, ಬೆಳಿಗ್ಗೆ ಸಾಯೋದ್ ಗ್ಯಾರಂಟಿ ಅಂತ. ಆ ದೃಷ್ಟಿ ಆ ದುಃಖ ಕಡಿಮೆ ದುಃಖ ಅದು 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 ಒಂದು ಬಿಡೋ ಪ್ರಶ್ನೆ ಬೇಡ. ಅದು ಗಟ್ಟಿ ಬಿದ್ದಿದೆಯಲ್ಲ ಇಲ್ಲಿ ಕೂಡ ನರಕ ನಿತ್ಯ ಇನ್ನೊಂದು ಸ್ವಾರಸ್ಯ. ಈಗ ನರಕಕ್ಕೆ ಹೋದರೆ ಒಂದು ಸುಖ ಇದೆ, ಯಾವ ಸುಖ ಇದೆ? ವಾಪಸ್ ಬರ್ತೀವಿ ಅಂತ ಅನಿತ್ಯ ಅನ್ನೋ ಒಂದು ಸಂತೋಷ ಆದ್ರೆ ಇದೆ. ಅದು ಇದು ತಮಸ್ಕೋದ್ರೆ ಅದಿಲ್ಲ ಅದು. ಆದ್ರಿಂದ ಏನಾಯ್ತು ಅಲ್ಲಿಗೆ ಕಥೆ ಮುಗಿತು. ಅದು ವ್ಯತ್ಯಾಸ ಇದೆ. ನಮ್ಮ ಮೋಕ್ಷದಲ್ಲಿ ಏನಿಲ್ಲ ನೋಡಿ, ಅದಕ್ಕೆ ಮೋಕ್ಷದಲ್ಲಿ ವೆರಿ 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 ಇಂಪಾರ್ಟೆಂಟ್ ಅಂದ್ರೆ, ಸ್ವರ್ಗದಲ್ಲಿ ಏನೇ ಇದ್ರು ದೊಡ್ಡ ಮೈನಸ್ ಪಾಯಿಂಟ್ ಯಾವುದು ವಾಪಸ್ ಹೋಗೋದು. ಅದು ಮೋಕ್ಷದಲ್ಲಿ ಮೋಸ್ಟ್ ಪ್ಲಸ್ ಪಾಯಿಂಟ್ ಯಾವುದು ಅಂದ್ರೆ ಅನಾವೃತ್ತಿ ಶಬ್ದ ಅನಾವೃತ್ತಿ ಶಬ್ದ ವಾಪಸ್ ಬರಲೇ ಇರೋ. ಅದನ್ನ ಸೂತ್ರ ಮಾಡಿದ್ರೆ ಏನಾಯ್ತು ಅಂದ್ರೆ ಮೋಸ್ಟ್ ಇಂಪಾರ್ಟೆಂಟ್ ಡಿಫರೆನ್ಸ್ ಇರೋದು ಅಲ್ಲಿ. ಏನೇ ಸಿಕ್ಕರು ಕೂಡ ಅದಿಲ್ಲ ಅಂದ್ರೆ ಉಪಯೋಗ. ನಚ ಪುನರಾವರ್ತತೆ ನಚ ಪುನರಾವರ್ತತೆ ಕ್ಷೀಣೇ ಪುಣ್ಯ ಮರ್ತ್ಯ ಲೋಕಂ ವಿಶಂತಿ. ಈ ಮಾತೆಲ್ಲ ಅರ್ಥ ಮಾಡಿಕೊಂಡ್ರೆ ಅದೇನು ಕಡಿಮೆ ದುಃಖನ ಅದು. ಅದು ಇನ್ನೂ ಎಷ್ಟೋ ಸರ್ತಿ ಯಾರಾಗುತ್ತೆ ಗೊತ್ತಾ? ಒಬ್ಬ ಕ್ಲರ್ಕ್ ಕೆಲಸ ಹೋಗುತ್ತೆ, ಒಬ್ಬ ಚೀಫ್ ಮಿನಿಸ್ಟರ್ ಪೋಸ್ಟ್ ಕಳ್ಕೊತಾರೆ, ಎಷ್ಟು ದುಃಖ ಆಗುತ್ತೆ ಗೊತ್ತಾ? ಅವ್ರು ಇವನ್ ದುಃಖಕ್ಕೆ ಒಂದು ಕಂಪೇರ್ ಮಾಡೋಕ್ಕಾಗೋದಿಲ್ಲ. ಯಾತಕ್ಕೆ ಯಾತಕ್ಕೆ? ಭಾರಿ ಲಾಸ್ ಇದೆ. 10 ರೂಪಾಯಿ ಕಳ್ಕೊಂಡ್ರು ಕಳ್ಕೊಂಡಾಗೆ, ಕೋಟಿ ರೂಪಾಯಿ ಕಳ್ಕೊಂಡ್ರು ಕೋಟಿ ಕಳ್ಕೊಂಡು ಹಣೆ ಬಾರ ಏನು ಹೇಳ್ತೀರಿ? ಹಾಂ, 10 ರೂಪಾಯಿ ಕಳೆದು ಭಾರಿ ಖುಷಿ ಪಡ್ತಾರೆ, ಬಿಡೋರು ಎಷ್ಟೋ ವಾಸಿ ನಾನು ಅಂತೇಳಿ. ಆ ಥರ ಆಗುತ್ತೆ, ಆ ದುಃಖದಲ್ಲೂ ತಾರತಮ್ಯ ಇದೆ ತಾನೆ. ಆದ್ದರಿಂದ ಸ್ವರ್ಗ ಕಳ್ಕೊತಾರೆ ಅಂದರೆ ಸಮ ಕಡಿಮೆ ದುಃಖ ಅದು. ಸ್ವರ್ಗ ಕಳ್ಕೊತಾರೆ ಅಂದರೆ ಇನ್ನೇನು, ಇನ್ನೂ ಏನಿದೆ ಅದರಲ್ಲಿ ಆರಿತ ಮಾಡೋದಾದರೆ ಪ್ರಾಕೃತ ದೇಹ ಇನ್ನೂ ಕೂಡ ಏನು ಹೋಗಿಲ್ಲ ಅಲ್ಲಿ, ಲಿಂಗದೇಹ ಭಂಗ ಆಗಿಲ್ಲ. ಸೊ ಎಂಥ ಸುಖ ಆದರೂ ಕೂಡ ಏನಿದೆ ಅದರೊಳಗೆ ಆ ಕ್ವಾಲಿಟಿ ಇಲ್ಲ, ಗೊತ್ತಾಗ್ತಿಲ್ಲ. ಆ ಕ್ವಾಲಿಟಿ ಡಿಫರ್ ಆಗುತ್ತೆ. ಇದು ಹೇಳಿ ಒಂದು ವ್ಯತ್ಯಾಸ ಅಷ್ಟೇ ಇದು. ಇನ್ನೊಂದು ವ್ಯತ್ಯಾಸ ಏನಂದ್ರೆ ಕ್ವಾಲಿಟಿ, ಈ ಕ್ವಾಲಿಟಿ ಇಲ್ಲ ಅದು. ಎಷ್ಟೇ ಆದರೂ ಸೆಕೆಂಡ್ ಕ್ವಾಲಿಟಿ ಇದ್ದಾಗ ಈ ಶ್ರೀ ಗೋಲ್ಡ್ಗೆ ಎಷ್ಟೇ ಹೊಳೆದ್ರು ಕೂಡ ಏನಲ್ಲ ಅದು, ಗೋಲ್ಡ್ ಅಲ್ಲ. ಅದೇ ರೀತಿ ಅಲ್ಲಿ ಸುಖ ಅಂಬುದು ಸುಖ ಅಲ್ಲ. ಮನುಷ್ಯ ಲೋಕದ ಸುಖಕ್ಕಿಂತ ಜಾಸ್ತಿನೇ ಹೊರತು ನಿಜ ಸುಖ ಅಂತ ಕರೆಯೋದೇ ಇಲ್ಲ. ಇದು ಗೊತ್ತಾಗಿದ್ದಕ್ಕೆ ಇದೆಲ್ಲ ಗೊತ್ತಾದ್ರೆ ಏನು ಉಪಯೋಗ ಆಗುತ್ತೆ ಅಂದರೆ ಸಕಾಮ ಕರ್ಮ ಬಿಟ್ಬಿಡ್ಬೇಕು, ಫಲಾಪೇಕ್ಷೆ ಬಿಟ್ಬಿಡ್ಬೇಕು ಅಂಬುದು ಗೊತ್ತಾಗುತ್ತೆ. ಫಲಾಪೇಕ್ಷೆ ಇದ್ರೆ ಕೊನೆಗೆ ಏನಾಗಬೇಕು, ವಾಪಸ್ ಹೋಗಲೇಬೇಕು. ಫಲಾಪೇಕ್ಷೆಯಲ್ಲಿ ನಾವು ಕೇಳಬಹುದಾದ ಫಲ ಮೋಕ್ಷ ಇತ್ಯಾದಿ ಬಿಟ್ಟರೆ ಸ್ವರ್ಗ ಹೈಯೆಷ್ಟು, ಸ್ವರ್ಗ ಹೈಯೆಷ್ಟು, ಅದರಲ್ಲಿ ಏನಿದೆ? ದುಃಖ ಇದೆ. ಅಂದಮೇಲೆ ಫಲ ಕೇಳ ದುಃಖ ಇದೆ ಅಂತ ಆಯ್ತಲ್ಲ. ಹೈಯೆಸ್ಟ್ ಕಾಮನೆಯಲ್ಲೇ ದುಃಖ ಇರಬೇಕಾದ್ರೆ ಇನ್ನು ಲೋಯೆಸ್ಟಲ್ಲಿ ದುಃಖ ಇರೋದು ಇದ್ದೀರ ನ್ಯಾಚುರಲ್, ಅರ್ಥ ಆಯ್ತಾ? ಅವೆಲ್ಲ ಯೋಚನೆ ಮಾಡಿದರೆ ಇವೆಲ್ಲ ಶಾಸ್ತ್ರ ಉಪಯೋಗಕ್ಕೆ ಏನು ಬರುತ್ತೆ ಅಂದರೆ ಫಲ ಬಿಡಬೇಕು ಫಲ ಬಿಡಬೇಕು ಅಂತ ಎಷ್ಟು ಹೇಳಿದ್ರೆ ಅರ್ಥ ಆಗೋದಿಲ್ಲ. ಅನಿತ್ಯತ್ವ ಇತ್ಯಾದಿ ಹೇಳಿದಾಗ ಏನಾಗುತ್ತಾಗ ಆಗ್ಬಿಡ್ಲಕ್ಕೆ ಶುರು ಮಾಡ್ತಾ. ಅನಿತ್ಯತ್ವ ಸದುಃಖತ್ವಾತ್ ನಾ ಧರ್ಮಾದ್ಯಾಹ ಪರಂ ಸುಖಂ ಮೋಕ್ಷ ಏವ ಪರಾನಂದ ಸಂಸಾರೇ ಪರಿವರ್ತತಾಂ. ಎಲ್ಲಿದೆ ಅದು? ಬಂದು ಬರ್ತೋಯ್ತಾಗಲೇ. ಇತಿ ಭಾರತೇ ಎತ್ತ ವಿಷ್ಣುವರ್ತನದಲ್ಲಿ ಕೋಟ್ ಮಾಡ್ತಾರೆ ಆಚಾರ್ಯ ಮಹಾಭಾರತದ ವಾಕ್ಯ ಕೋಟ್ ಮಾಡಿ ಮುಂದೆ ಮೋಕ್ಷ ಹೋಗಿ ಸರ್ವ ಪುರುಷಾರ್ಥೋತ್ತಮ ಹತ್ತಲಿಂಗ್ ಕೊಡ್ತಾರೆ. ಆದ್ರೆ ನಾವು ಕಡಿಮೆ ಓದಿದ್ರೆ ತಪ್ಪಲ್ಲ, ಓದಿದ್ ನೆನಪಿರ್ಬೇಕು. ಏನಾಗುತ್ತಾಗ ಅಷ್ಟು ಗಟ್ಟಿಯಾಗಿರೋದು, ಅಷ್ಟು ಗಟ್ಟಿಯಾಗಿರೋದ್ರಿಂದ ಬರ್ತು ಎಲ್ಲ ಬರ್ದ್ಬಿಟ್ರೆ ಭಾಳ ಪ್ರೀತಿ ಆಗುತ್ತೆ. ಓದಿದಷ್ಟು ಜ್ಞಾಪಕ ಇದ್ಬಿಟ್ರೆ ಸಾಕು. ನಾ ಎಲ್ಲ ಸ್ವರ ಮೂಲ ಓದಿಲ್ಲ, ತತ್ವ ಸಂಖ್ಯಾನ ಓದಿದ್ದೇನೆ, ತತ್ವ ಸಂಖ್ಯಾನ ಜ್ಞಾಪಕ ಇದೆ ನನಗೆ, ತತ್ವ ಸಂಖ್ಯಾನ ಪೂರ್ತಿ ಹೇಳ್ತೇನೆ ಅದು ಅಷ್ಟು ಹೇಳು. ಯಾಕೆ ತತ್ವ ಮತ್ತೆ ಓದ್ಬೇಕು ನೀವು? ಅದನ್ನ ಓದೋದಿಲ್ಲ, ಮನೆಯಲ್ಲಿ ಹೋಗಿ ರಿಪೀಟೆಡ್ಲಿ ಓದ್ಬಿಟ್ರೆ ಅವತ್ತಿನ ದಿವಸಕ್ಕೆ ಅದು ಬಂದ್ಬಿಡ್ಬೇಕು ಪಾಠ. ಅವನ ಮನನ ಅಂತ ಅದಕ್ಕೆ ಕರೆದಿರೋದು. ಇಲ್ಲಿ ಪುಸ್ತಕ ನೋಡಿ ಓದಿರ್ತಾನೆ, ಅಲ್ಲಿ ಪುಸ್ತಕ ಬಿಟ್ಟು ತಿಳ್ಕೊಂಡಾಗಿರ್ಬೇಕು, ಅದು ಡಿಫರೆನ್ಸ್. ಮನೆಗೆ ಓದ್ತಷ್ಟು ಪುಸ್ತಕ ಬಿಡಬೇಕು, ಹಾಗೆ ಬಿಟ್ಬಿಟ್ರೆ ಅವತ್ತು ಪುಸ್ತಕ ಓದ್ಬಿಟ್ಟು ಬಿಡಬೇಕು. ಇನ್ನು ಪುಸ್ತಕ ಬೇಕಿಲ್ಲ, ಹಣ್ಣು ಚೆನ್ನಾಗಿ ಹಿಂಡಿ ಬಿಸಾಕ್ಬಿಡ್ತಾನಲ್ಲ ಹಾಗೆ. ಅದು ಅದಿದ್ರೆ ಅವಾಗ ನಾ ಕಡಿಮೆ ಓದಿದ್ದು ತಪ್ಪಾಗಲಿಲ್ಲ. ಆಗ ಎಲ್ಲ ಓದಿ ಎಲ್ಲ ಬರೆಯೋದಕ್ಕಿಂತ ಸ್ವಲ್ಪ ಓದಿ ನಾಪು ಕಟ್ಕೊಂಡು ಉಳಿತಲ್ಲ. ಅದು ಯಾವ್ದು ಪಾತ್ರೆ ಎಲ್ಲ ಸೋರಿ ಹೋಗುತ್ತೆ, ದೊಡ್ಡ ಪಾತ್ರೆ. ಆದ್ರೆ ಸ್ವಲ್ಪ ಕುಡಿಯುತ್ತೆ ಚಿಕ್ಕ ಬಚ್ಚಿ ಬೆಟರ್ ಅದು. ಏನಾಗುತ್ತೆ ಬರ್ತಾ ಬರ್ತಾ ಹನೇನೇ ಕುಡಿದ್ರೆ ಹಳ್ಳ ಅಂತಾರಲ್ಲ, ಕೊನೆಗೆ ಒಂದು ದಿವಸ ದೊಡ್ಡ ಜ್ಞಾನ ಆಗುತ್ತೆ. ಅದಕ್ಕೆ ತಿಳಿಯೋದನ್ನ ಎರಡು ಮರಿಬಾರದು, ಸರಿಯಾಗಿ ತಿಳಿಬೇಕು ಎರಡೆರಡು. ತಪ್ಪು ತಿಳಿದು ಅದನ್ನೇ ಪ್ರೊಟೆಕ್ಟ್ ಮಾಡ್ಕೋಕ್ ಹೋಗ್ಬಾರ್ದು. ಸರಿಯಾಗಿ ತಿಳಿಯೋದು, ತಿಳಿದನ್ನು ಉಳಿಸ್ಕೊಳ್ಳೋದು ಎರಡು ಮಾಡಿದರೆ ಮುಂದೆ ತುಂಬ ಬೆಳೆಯುತ್ತೆ. ಅದಕ್ಕೆ ನಾವು ಓದಿದ್ರೆ ಎಲ್ಲ ಓದಬೇಕು, ಎಲ್ಲ ಮರಿಬೇಕು ಅಂಬೋದು ಸರಿಯಲ್ಲ. ಇವತ್ತು ಆ ದೃಷ್ಟಿಯಿಂದನೇ ತಪ್ಪು ಬಿಡುತ್ತೆ ಎಷ್ಟೋ ಸಲ. ಈಗ ಯಾವ ವಯಸ್ಸು ಬೇಕಿಲ್ಲ ಅದಕ್ಕೆ, ವಯಸ್ಸು ಪಾರಲ್ಲೇ ಇಲ್ಲ ಅದಕ್ಕೆ. ಅರ್ಥ ಮಾಡ್ಕೊಂಡು ತಿಳ್ಕೊಳ್ಳೋದಕ್ಕೆ ವಯಸ್ಸು ಅಡ್ಡಿ ಮಾಡದೇ ಇಲ್ಲ. ಅದಕ್ಕೇನೆ 16 ವರ್ಷ ಆದಮೇಲೆ ಮೆಮೊರಿ ಅಷ್ಟು ಶಾರ್ಪ್ ಇರೋದಿಲ್ಲ, ಆದರೆ ಅರ್ಥ ಜ್ಞಾನ ಬಂದುಬಿಡುತ್ತೆ. ಆದ್ದರಿಂದ ಇವತ್ತು 50-60 ವರ್ಷದವರೆಗೂ ಒಂದು ವಾಕ್ಯ ಸರಿ ಅರ್ಥ ಮಾಡ್ಕೊಂಡು ಕಲಿತಂದ್ರೆ ಮರಿಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಮೆಚ್ಯೂರಿಟಿ ಅದನ್ನು ಹೆಲ್ಪ್ ಮಾಡುತ್ತೆ. ಇಲ್ಲಿ ಹಾಗಲ್ಲ, ಮೆಕ್ಯಾನಿಕಲ್ಲ ಮಾಡಿರೋದು ನಾನು. ಸೊ ಇಲ್ಲಿ ಅಡ್ವಾಂಟೇಜ್ ಇದೆ, ಆದ್ರೆ ಅಲ್ಲಿ ಒಂದು ಅಡ್ವಾಂಟೇಜ್ ಇದೆ. ಆದ್ದರಿಂದ ಈಗ ಕಾಲ ಮುಗಿದೋದ್ಮೇಲೆ ಅದ್ರ ಯೋಚನೆ ಮಾಡಿ ಉಪಯೋಗ ಇಲ್ಲ. ಏನು ಮಾಡಬೇಕೀಗ, ಇರೋದನ್ನು ಉಪಯೋಗ ಮಾಡಬೇಕು. ಇರೋದನ್ನು ಉಪಯೋಗ ಮಾಡಿಕೊಟ್ಟು ಅರ್ಥ ಮಾಡಿಕೊಂಡ್ರೆ ನೆನಪಾಡಿ ಯಾವ ಶ್ಲೋಕರು ನೀವು ಬಾಯ್ಪಾಠ ಮಾಡೋಕ್ಕಂತ ಹೋಗಲೇಬೇಡಿ, ಅರ್ಥ ಮಾಡ್ಕೊಳ್ಳಿ. ಯಾವ ಬಾಯ್ಪಾಠ ಆಗಿಬಿಡುತ್ತದು ಅದು ವೆರಿ ಶಾರ್ಪ್. ಮತ್ತೆ ಬಾಯ್ಪಾಠ ಮಾಡಿದ್ದು ಮರಿಬಹುದು, ಅರ್ಥ ಮಾಡಿಕೊಂಡಿದ್ದ ಮರಿಲಿಕ್ಕೆ ಆಗೋದೇ ಇಲ್ಲ. ಆದ್ದರಿಂದ ಈ ಅಡ್ವಾಂಟೇಜ್ ತೊಗೊಂಡ್ಬಿಟ್ರೆ ಸಮಸ್ಯೆ ಏನು ಹೇಳಿ. ನಾನು ರಿಟೈರ್ಡ್ ಪೊಲೀಸ್ ಆಫೀಸರ್ ಆದವರು ರಾಮಶಬ್ದ ಕಲಿತು ಸುಧಾ ಬಗಲೆ ಮಾಡಿದ್ರು ಅಂದರೆ ಯೋಚನೆ ಮಾಡಿ ಎಷ್ಟು ಇದು ವಿಲ್ ಪವರ್ ಬೇಕು ಅದಕ್ಕೆ. ಖಂಡಿತ ಅದು ಡಿಸ್ಪರೇಟ್ ಆಗ ನೆಸಿಟಿ ಇಲ್ಲ, ಬಟ್ ಬಿಡ್ತಾ ಹೋಗಬಾರ್ದು. ಅದು ಇಂಪಾರ್ಟೆಂಟ್. ಇಷ್ಟೊತ್ತಿನಲ್ಲಿ ಸರಿಯಾಗಿ ನೆನಪಿತ್ತು ಅಂದರೆ ಇಡೀ ಶಾಸ್ತ್ರ ನೆನಪಿದ್ದಾಗಲೇ. ಅದು ಇಲ್ಲದ್ದೇ ಇಲ್ಲ ಅಣುಸುಧ ಅಂತಲೇ ಹೆಸರು ಅದಕ್ಕೆ. ಸುಧಾ ಓದಿ ಅಣುಸುಧ ಓದಿದ್ವಿ ಅಂದರೆ ಆಯ್ತಲ್ಲ, ಅಣುಸುಧ ಅಂದರೆ ಕಾಂಪ್ಯಾಕ್ಟ್ ಆಗಿದ್ದು ಅಣುಭಾಷೆ ಇದ್ದ ಹಾಗೆ. ಏನೋ ಜೀವಿಗೆ ಇಲ್ಲ ಹೇಳ್ಬಿಟ್ಟಿದ್ದಾರೆ. ದೇವಾನಾಂ ನಿರಯೋ ನಾಸ್ತಿ ತಮಸ್ಯಾಪಿ ಕಥಂಚನ. ಸಜ್ಜೀವಿಗೆ ನರಕ ಆಗೋದಿಲ್ಲ, ವೆರಿ ಇಂಪಾರ್ಟೆಂಟ್. ದುರ್ಜೀವಿಗಳಿಗೆ ನರಕ ಆಗೋದ್ರಿಂದ ಅವ್ರು ಇಲ್ಲಿ ಕಡಿಮೆ ದುಃಖಪಟ್ಟು ಅಲ್ಲಿ ಜಾಸ್ತಿ ದುಃಖ ಪಡ್ತಾರೆ. ಇವ್ರು ಇಲ್ಲೇ ದುಃಖ ಪಟ್ಬಿಡ್ತಾರೆ, ಅಲ್ಲಿ ನರಕ ಆಗೋದಿಲ್ಲ. ಅದರಿಂದ ವರಿಷ್ಠದಾರ ಬಗ್ಗೆ ಹೇಳ್ತಾ ಹೇಳ್ತಾರೆ, ಆತನ ನರಕ ಇಲ್ಲ, ನರಕದ ಭಯ ಸಜ್ಜನರಿಗೆ ಇಲ್ಲೇ ಇಲ್ಲ. ಅದ್ರಿ ನಮ್ಮಲ್ಲೇ ಯೋಚನೆ ಮಾಡಿ, ಇವತ್ತು ಆರೆಸ್ಟ್ ಲೈಫ್ ಜೈಲಿಗೆ ಹಾಕ್ತಾರೆ ರವಿದಾರರು. ಜೈಲಿಗೆ ಹಾಕ್ಬೇಕಾದ್ರೆ ಏನಾಗ್ಬೇಕು, ಅದಕ್ಕೆ ಒಂದು ತಪ್ಪು ಮಾಡಿರ್ಬೇಕು ಅವ್ರು. ಗೊತ್ತಾಯ್ತಾ, ಒಬ್ಬ ಗುಡ್ ಸಿಟಿಸನ್ ಅಂದರೆ ಜೈಲಿಗೆ ಹೋಗೋ ಸಾಧ್ಯತೆ ಇಲ್ಲ. ಅರ್ಥ ಆಯ್ತಾ? ಅದೇ ರೀತಿ ಇವ ಲೋಕದಲ್ಲಿ ಹೇಗೆ ಜೈಲ್ ಆಗೋ ಸಾಧ್ಯತೆ ಇಲ್ಲ ಒಳ್ಳೆಯವನಿಗೆ, ನರಕಾಗೋ ಸಾಧ್ಯತೆನೇ ಇಲ್ಲ. ಅವ್ರು ತಪ್ಪು ಮಾಡಿದ್ದಾರೆ ಹೌದಲ್ಲೋ, ಇಲ್ಲೇ ದುಃಖ ಕೊಟ್ಬಿಡ್ತಾರೆ. ಇಲ್ಲೇ ದುಃಖ ಒಂಥರ VIP ಪನಿಷ್ಮೆಂಟ್ ಇದ್ದ ಹಾಗೆ, ಟಿವಿ ಗಿವಿ ಎಲ್ಲ ಕೊಟ್ಟು ಜೈಲಿಗೆ ಹಾಕಿದ್ರಾಗ ಹಾಗೆ. ಏನಂತ ಇನ್ನೂ ಒಳ್ಳೆ ಇದ್ದೆಲ್ಲ ಸಾಂಬಾರು ಕೂಡ ತಂದುಕೊಡ್ತಾರೆ, ಮುಗಿದೋಯ್ತು. ಆ ಥರ ದುಃಖ ಇರಬಹುದು, ಬಟ್ ಅದರಲ್ಲೇ ತಾರತಮ್ಯ ಇದೆ. ತಿಳ್ಕೊಬಾರ್ದು. ಏನಂತ ತಿಳ್ಕೊಬೇಕದನ್ನ, ಸಜ್ಜೀವಿ ಅಂತ ತಿಳ್ಕೊಳ್ಳೋದು ಬೇರೆ, ನನ್ನಷ್ಟು ಸಜ್ಜೀವಿನೇ ಇಲ್ಲ ಅದು ಬೇರೆ. ಇನ್ನೊಂದು, ನಾನೊಬ್ಬನೇ ಸಜ್ಜೀವಿ ಅದು ಇನ್ನೊಂದು. ಹೈಯೆಸ್ಟ್ ಭಾರಿ ಭಾರಿ ತಪ್ಪಾಗೋದು. ಅದೇ ಹಾಳೆ ನಡೆದಿರೋದೇ ಹೇಗೆ, ಇವತ್ತು ಅಸೂಯೆ ಬರೋದೇ ಅದಕ್ಕೋಸ್ಕರ. ನನ್ನಷ್ಟು ಬಿಟ್ಟು ಪಂಡಿತನ ಇಲ್ಲೇ ಇಲ್ಲ, ಕತೆ ಮುಗಿತು. ಅವನು ಪಂಡಿತನಾಗದೆ ಹೋಗಿದ್ರೆ ಎಷ್ಟೋ ಒಳ್ಳೆ ಒಳ್ಳೇದಾಗ್ತಿತ್ತು. ಅದೇನು ಮಾಡ್ತಾ ಅವನೀಗ ಹಾಳು ಮಾಡಾಕ್ಬಿಡ್ತು. ಆಚಾರ್ಯ ತರ್ಮ ಅದನ್ನು ಜ್ಞಾಪಕ ಇಟ್ಕೋಬೇಕು. ಟೀಕಾರ ಇದ್ದೇವೆ, ಪುಸ್ತಕದಾರರು ಓದಿದ್ದಾರೆ. ಬರೆದವ್ರು ದೊಡ್ಡವ್ರು, ಇವನು ದೊಡ್ಡವನ. ಎಷ್ಟೇ ಪಾರ್ಟಿ ಹೊಡೆದ್ರು ಕೂಡ ಓದ್ದವನು ಬರೆದವನು ಈಕ್ವಲ್ ಆಗಲು ಸಾಧ್ಯ ಇಲ್ಲ. ಯಾಕೆ? ಆದ್ರೆ ಓದಿವನಿಗೆ ಜ್ಞಾನ ಬಂತು ಅಂದಮೇಲೆ ಪರೀಕ್ಷೆ ಓದೋದು ಬೇರೆ, ಜ್ಞಾನ ಅಕ್ವೈರ್ ಮಾಡಿದ ಮೇಲೆ ಇವನ ಜ್ಞಾನಕ್ಕಿಂತ ಅವನ ಜ್ಞಾನ ಏನಾಗಿರ್ಬೇಕಾಗ, ಜಾಸ್ತಿ ಇರಲೇಬೇಕಾಗ. ನಾವು ಎಷ್ಟು ಗ್ರಂಥ ಓದಿ ಜ್ಞಾನ ಪಡೆದಿರ್ತೇವೆ, ಆಶ್ಚರ್ಯ ದೊಡ್ಡವರಾದ್ರಲ್ಲಿ ಈಗ ನಮಗಿಂತ ಅವ್ರು ದೊಡ್ಡವರಾದ ಮೇಲೆ ಅವ್ರಿಗೆ ಆಶ್ಚರ್ಯ ದೊಡ್ಡ ಅನ್ನಿಸ್ಬಿಟ್ರಲ್ಲ, ಅರ್ಥ ಇಲ್ಲ ಅದ್ರೊಳಗೆ. ಇವನು ಅವಿಷ್ಟು ಬಿಟ್ಟಿಲ್ಲ, ಅದು ತಪ್ಪು ಮಾಡೋದ್ರೊಳಗೆ ಎಂತಾಗುತ್ತೆ, ನನ್ನ ಸಮಾನ ಇಲ್ಲ ತಪ್ಪು ಮಾಡೋದ್ರಲ್ಲಿ ಅಂತ ತಿಳ್ಕೊಂಡಾಗ ಒಳ್ಳೇದಕ್ಕಾಗೋದಿಲ್ಲ. ಅದಕ್ಕೇನೆ ಭಾರಿ ಜಾಸ್ತಿ ತಿಳ್ಕೊಂಡವನಿಗೆ ಭಾರಿ ವಿನಯ ಇರುತ್ತೆ, ಯಾಕೆಂದ್ರೆ ಓದಿರೋದು ಭಾರಿ ಕಡಿಮೆ. ಟೀಕಾರಾಯರ ಅಶಬ್ದಾಬ್ದವ್ ಗಾಢ ಅಂತ ಹೇಳ್ತಾರೆ ಅಂದರೆ ನಿಜವಾಗ್ಲೂ ಭಾರಿ ದೊಡ್ಡ ಪಂಡಿತರು ಅಂತ ಅರ್ಥ. ಸಾಮಾನ್ಯರಿಗೆ ಆ ಮಾತು ಹೇಳೋದಕ್ಕೆ ಬರೋದಿಲ್ಲ. ಉಪನಿಷತ್ ಹೇಳ್ತಲ್ಲ, ಯಶ ಮತಂ ತಸ್ಯ ಅಮತಂ, ಮತಂ ಯಶ ನವೇದ ಸಹ. ಯಾರಿಗೆ ಗೊತ್ತಿದೆ ಅಂತ ತಿಳ್ಕೊಂಡಿರ್ತಾನೆ ಅವನಿಗೆ ಗೊತ್ತಿಲ್ಲ, ಯಾವನಿಗೆ ಗೊತ್ತಿಲ್ಲ ಅಂತ ತಿಳ್ಕೊಂಡಿದ್ದ ಅವನೇ ನಿಜವಾಗ್ಲೂ ಗೊತ್ತಿರೋನು ಅಂತ ಹೇಳ್ತಾ. ಗೊತ್ತಾಯ್ತಾ? ಸರಿಯಾಗಿ ಜ್ಞಾನ ನೋಡ್ತಾ ನೋಡ್ತಾ ಹೋದಂತೆ ತಿಳ್ಕೊಂಡಿರೋದಕ್ಕಿಂತ ತಿಳ್ಕೊಳ್ಬೇಕಾದ ತುಂಬ ಜಾಸ್ತಿ ಇದೆ ಅಂತ ಗೊತ್ತಾಗುತ್ತೆ. ಇವನಿಗೆ ಅದು ಗೊತ್ತಿಲ್ಲ, ಸಾಮಾನ್ಯನಿಗೆ. ಓದ್ದವನಿಗೆ ಗೊತ್ತು, ಅವನು ಹಾರಿ ಹೋಗ್ತಿರ್ತಾರೆ. ಇವನಷ್ಟು ಪಂಡಿತಾನೆ, ಅವನು ಅನ್ಕೊಂಡ್ರೆ ಎಷ್ಟೊಂದು ಓದಿಲ್ಲ ಗೊತ್ತಾ ಇರೋದು ಯೋಚನೆ ಮಾಡ್ತಾ ಕೂತಿರ್ತಾನೆ. ಅರ್ಥ ಆಯ್ತಾ? ಫಸ್ಟ್ ರ್ಯಾಂಕ್ ಬಂದವನು ಕೂಡ ಅಕಸ್ಮಾತ್ ಬೇರೆ ಕ್ವಶನ್ ಬಂದ್ರೆ ಹೋಗ್ಬಿಡ್ತಾ ಇತ್ತು ಎಷ್ಟೋ ಸಲ. ಅವನಿಗೆ ಎಷ್ಟೋ ಸಲ ಹೇಳ್ತಾರೆ, ಪುಣ್ಯ ಓದಿದ್ದೆ ಬಂತು ನನ್ನ ಪುಣ್ಯ ಅನ್ಕೋಬೇಕು. ಆ ಥರ ಬೈ ಚಾನ್ಸ್ ಚೇಂಜ್ ಆಗಿರೋ ಮುಗೋದು ಹೋದಲ್ಲ, ಎಲ್ಲ ಸೇರ್ಬೇಕು ಅದಕ್ಕೆ. ಆಗ ದೇವರ ಅನುಗ್ರಹ ಸೇರಿದ್ದಕ್ಕೆ ಅಧಿಷ್ಠಾನಂ ತಥಾಕರ್ತ ಕರಣಂಚ ಪೃಥಕ್ ವಿಧಂ ವಿವಿಧ ಆಚ ಪೃಥಕ್ ಚೇಷ್ಟ ದೈವಂಚ ಇವತ್ರ ಪಂಚಮಂ. ತನ್ನ ಬಿಟ್ಟರೆ ಇಲ್ಲ ಅಂತ ಆಪಾನೆ ಬರಬಾರ್ದು. ಸರಿಯಾಗಿ ತಿಳ್ಕೊಂಡು ಸರಿಯಾಗಿ ತಿಳ್ಕೊಂಡಿದ್ದೇನೆ. ಹೆಮ್ಮೆ ಬೇರೆ, ಅಹಂಕಾರ ಬೇರೆ. ಹೆಮ್ಮೆ ಪ್ರೌಡ್ ಆಫ್ ಹಿಮ್ ಅಂತಾರೆ. ಅದೇನದು ಹೆಮ್ಮೆ? ಒಳ್ಳೇದು, ಯಾವ ಹೆಮ್ಮೆ ಇರಬೇಕದು. ನಮ್ಮ ಗುರುಗಳು ಇಂಥವ್ರು ಭಾರಿ ಹೆಮ್ಮೆ. ಆಚಾರ್ಯ ನಮ್ಮ ಯಾವ ಮತಕ್ಕೂ ಅಂಥವ್ರಿಲ್ಲ, ಅದು ಹೆಮ್ಮೆ. ಅದು ಅಹಂಕಾರಕ್ಕೆ ಹೆಮ್ಮೆ ಭಾಳ ವ್ಯತ್ಯಾಸ. ವಿನಯಕ್ಕೂ ದೈನ್ಯಕ್ಕೂ ವ್ಯತ್ಯಾಸ ಇದೆ. ವಿನಯ ಬೇರೆ, ದೈನ್ಯ ಬೇರೆ. ಅಮ್ಮ ತಾಯಿ ಅಂತ ಹೋಗ್ತಾನೆ, ಅದು ವಿನಯ ಅಲ್ಲ. ಏನದು? ದೈನ್ಯ. ಅದು ದೈನ್ಯ ಅಂಬೋದು ವಯಸ್ಸು, ಅದು ಇದು ವರ್ಚು. ಗೊತ್ತಾಯ್ತು? ವರ್ಚುಗೆ ಆಪೋಸಿಟ್ ವಯಸ್ಸು, ಗೊತ್ತಲ್ಲ. ಸೊ ವರ್ಚು ಬೇರೆ, ಇದು ಬೇರೆ. ವಿನಯ ಅಂಬೋದು ಎಲ್ಲ ಇದ್ದು ಇಲ್ಲ ಅಂತಾನೆ. ಇವನು ಇಲ್ಲ ಕೇಳ್ತಾನೆ, ದೈನ್ಯ. ಅದು ಅರ್ಥ ಆಯ್ತಾ? ಅದೇ ರೀತಿಯಲ್ಲಿ ಅಹಂಕಾರ ಬೇರೆ, ಇದು ಬೇರೆ, ವಿಶ್ವಾಸ ಬೇರೆ. ಗೊತ್ತಾಯ್ತಾ, ಅದು ಹೆಮ್ಮೆ ಪಡೋದು ಭಾರಿ ದೊಡ್ಡದು. ಆ ದೋಷ ಅಲ್ಲೇ ಇಲ್ಲ. ನನ್ವಥಾಪಿ, ಅದಕ್ಕೆ ಆಚಾರ್ಯ ಹೆಮ್ಮೆ ಪಟ್ಟು ಅದೇ ಸುಳ್ಳು. ಆಚಾರ್ಯ ಪೌರೋಸ್ವಾಕಂ ಆಚಾರ್ಯ ನೀಚ ಭಾರತಿ ದೇವೋ ನಾರಾಯಣ ಶ್ರೀಶೋ ದೇವಿ ಮಂಗಲ, ಹೆಮ್ಮೆ ಅದು, ಅದು ತಪ್ಪಲ್ಲ. ಅಥೈತಯೋ ಪಥೋ ನಾ ಏಕತರೇಣ ಚ ತಾನಿ ಇಮಾನಿ ಚ ಕ್ಷುದ್ರ ಮಿಶ್ರಾಣಿ ಅಹೃದಾವರ್ತೀನಿ ಭೂತಾನಿ ಭವಂತೀತಿ ಶ್ರುತೌ ಏತಯೋ ದೇವಯಾನ ಪಿತೃಯಾನಯೋರ್ಮಧ್ಯೆ ಯಾನಿ ಏಕೇನಾಪಿ ಪಥಾ ನಾಗಚ್ಛಂತಿ ತಾನಿ ಇಮಾನಿ ಅಲ್ಪಾನಿ ಸುಖ ದುಃಖ ಮಿಶ್ರಾಣಿ ಸದಾಗತ್ಯಾದಿಮಂತೀತಿ ದೇವಯಾನ ಪಿತೃಯಾನ ರೂಪ ಫಲ ಏವ ಜೀವಾನಾಂ ಸ್ವಾತಂತ್ರ್ಯಂ ಪ್ರತೀಯತೆ. ದಹಿ ಪುರುಷ ಪ್ರಯತ್ನ ವಿಷಯ ನಾಗಚ್ಛಂತಿ ಗಚ್ಚತ್ತೀತಿ ಪ್ರಯೋಗೋ ಯುಜ್ಯತೆ ಅಥೋ ಮೂಲೆ ಲಬ್ಧಫಲೋ ನೈವ ಶಾಖಾಗ್ರಂ ಗಂತುಮಿಚ್ಛತಿ ಇತಿ ನ್ಯಾಯೇನ ಫಲ ಏವ ಸ್ವಾತಂತ್ರ್ಯಾತ್ ಕಿಂ ವೈರಾಗ್ಯ ಸಾಧನೇನ ಇತ್ಯತಃ ಪ್ರಾಪ್ತಂ ವಿದ್ಯಾಕರ್ಮಣೋರಿತಿ ತು ಪ್ರಕೃತತ್ವಾದಿತಿ ತದರ್ಥಮಃ ಜ್ಞಾನೇನೈವ ಪರಂ ಪದಂ ಯಾತೀತಿ. ಇನ್ನೂ ಪದ ಬಿಟ್ಟೇ ಇಲ್ಲ, ಅದು ಅಷ್ಟರಲ್ಲಿ ಎಲ್ಲ ತೋರಿಸಲ್ಪಟ್ಟಿದ್ದಾರೆ. ಈಗ ಏನಂತ, ವಿದ್ಯಾಕರ್ಮಣೋರಿತಿ ತು ಪ್ರಕೃತತ್ವಾದಂಥ ಸೂತ್ರ, ಅದು ಸಂಬಂಧಪಟ್ಟಂಥ ಭಾಷ್ಯ ಇದು. ಜ್ಞಾನೇನೈವ ಪರಂ ಪದಂ, ಇದಕ್ಕೂ ಅರ್ಥ ಹೇಗೆ, ಪ್ರಶ್ನೆ ಏನು? ನಾನು ಅಥಾಪಿ ಅಥ ಏತಯೋ ಪಥೋ ನಾ ಏಕತರೇಣ ಚ ತಾನಿ ಇಮಾನಿ ಚ ಕ್ಷುದ್ರ ಮಿಶ್ರಾಣಿ ಅಸಕೃತ ಆವರ್ತೀನಿ ಭೂತಾನಿ ಭವಂತೀತಿ ಶ್ರುತೌ ಏತಯೋ ದೇವಯಾನ ಪಿತೃಯಾನಯೋರ್ಮಧ್ಯೆ ಯಾನಿ ಏಕೇನಾಪಿ ಪಥಾ ನಾಗಚ್ಛಂತಿ ತಾನಿ ಇಮಾನಿ ಅಲ್ಪಾನಿ ಸುಖ ದುಃಖ ಮಿಶ್ರಾಣಿ ಸದಾಗತ್ಯಾದಿವಂತೀತಿ ದೇವಯಾನ ಪಿತೃಯಾನ ರೂಪ ಫಲ ಏವ ಜೀವಾನಾಂ ಸ್ವಾತಂತ್ರ್ಯಂ ಪ್ರತೀಯತೆ. ನೋಡಿದ್ರ, ದೇವಯಾನ ಪಿತೃಯಾನ ಅಂತ ಎರಡು ಮಾರ್ಗ ಇದೆ. ದೇವಯಾನ ಮೋಕ್ಷಕ್ಕೆ ಹೋಗಿಬಿಡ್ತಾನೆ, ಪಿತೃಯಾನ ಹೋಗಿ ಮತ್ತೆ ಬಂದು ಸಾಧನೆ ಮಾಡ್ಕೊಂಡು ಹೋಗ್ತಾನೆ. ಎರಡೇ ಇರೋದು, ನರಕದ ಪ್ರಶ್ನೆನೇ ಇಲ್ಲ. ಅವನು ಹೇಳೋದು ದೇವಯಾನ ಪಿತೃಯಾನ ಇರೋದು ಎರಡೇ. ಅಂದಮೇಲೆ ಇನ್ನ ತಾನಿ ಇಮಾನಿ ಅಲ್ಪಾನಿ ಸುಖ ದುಃಖ ಮಿಶ್ರಾಣಿ ಸದಾಗತ್ಯಾದಿಮಂತೀತಿ ದೇವಯಾನ ಪಿತೃಯಾನ ಫಲ ಏವ ಜೀವಾನಾಂ ಸ್ವಾತಂತ್ರ್ಯಂ ಪ್ರತೀಯತೆ. ಎರಡರಲ್ಲೊಂದು ಮಾರ್ಗ ಹೇಳ್ಕೊಂಡ್ಬಿಟ್ರೆ ಮುಗಿದೋಯ್ತು, ಅಲ್ಲೆಲ್ಲ ಒಳ್ಳೇದಾಗೇ ಬಿಡೋದು. ಇದಕ್ಕೆಲ್ಲ ಯಾಕೆ ನಹಿ ಪುರುಷ ಪ್ರಯತ್ನ ವಿಷಯೇ ಪುರುಷ ಪ್ರಯತ್ನ ವಿಷಯೇ ನಗಚ್ಚಂತಿ ಇತಿ ಪ್ರಯೋಗೋ ಯುಜ್ಯತೆ. ಯಾವುದು ಪುರುಷ ಪ್ರಯತ್ನಕ್ಕೆ ಮೀರಿತ್ತೋ ಅದ್ರ ಬಗ್ಗೆ ಯಾವಾಗಲೂ ಕೂಡ ಏನು ಮಾಡ್ಲಿಕ್ಕೆ ಹೋಗಬಾರ್ದು, ಪ್ರಯತ್ನ ಪಡ್ಲಿಕ್ಕೆ ಹೋಗಬಾರ್ದು. ಪುರುಷ ಪ್ರಯತ್ನಕ್ಕೆ ಯಾವುದು ಸಿಗುತ್ತೆ ಅವಾಗ ಏನು ಮಾಡಬಾರ್ದು, ಬೇರೆ ಅದಕ್ಕೆ ಭಾರ ಹಾಕ್ಲಿಕ್ಕೆ ಹೋಗಬಾರ್ದು. ಎರಡು, ಪುರುಷ ಪ್ರಯತ್ನಕ್ಕೆ ಆಗಲೇ ಹೋಗದೇ ಇದ್ದಕ್ಕೆ ನಾವು ಪ್ರಯತ್ನ ಪಡ್ಲಿಕ್ಕೆ ಹೋಗಬಾರ್ದು. ಪುರುಷ ಪ್ರಯತ್ನಕ್ಕೆ ಆಗೋದಕ್ಕೆ ಹೊರಟಾಗ ಅಷ್ಟೇ ಸಾಕು, ಇನ್ನೊಂದು ಯಾಕೆ ಬೇಕು? ಈ ಪುರುಷ ಪ್ರಯತ್ನ ಒಂದು ಅಲ್ಟಿಮೇಟ್ ಇದ್ದಾಗಾಯ್ತು. ಅಂದಮೇಲೆ ಅಥೋ ಮೂಲೆ ಲಬ್ಧ ಫಲೋ ನೈವ ಶಾಖಾಗ್ರಂ ಗಂತು ಮಿಚ್ಚತಿ, ಒಂದು ನ್ಯಾಯ. ಮೂಲೆ ಲಬ್ಧ ಫಲೋ ನೈವ ಶಾಖಾಗ್ರಂ ಗಂತು ಮಿಚ್ಚತಿ. ಒಂದು ಮರದ ಹತ್ರ ಹೋದ, ಹಣ್ಣು ಬೇಕಾಗಿತ್ತು. ಹಣ್ಣು ಎಲ್ಲಿ ಸಿಕ್ತ ಅವನಿಗೆ, ಎಲ್ಲಿ ಸಿಕ್ತ? ಮೂಲ ಬುಡದಲ್ಲೇ ಸಿಕ್ತು, ಬುಡದಲ್ಲೇ ಹಣ್ಣು ಸಿಕ್ಕ ಮೇಲೆ ಶಾಖೆ ಹತ್ಬೇಕೀಗ. ಅರ್ಥ ಆಯ್ತಾ? ಹಿಂದೆ ಅಂಥದ್ದೇ ಶ್ಲೋಕ ಹೊಂದಿದೆ. ಅರ್ಕೇಚೇನ್ ಮಧು ವಿಂದೇತ ಕಿಮರ್ಥಂ ಪರ್ವತ ಮೃದೇ. ಎಕ್ಕೆ ಗಿಡದಲ್ಲೇ ಜೇನು ಸಿಕ್ಕರೆ ಬೆಟ್ಟ ಯಾಕೆ ಹತ್ತಕ್ಕೆ ಬರ್ತಬೇಕು ಅಂದ್ರೆ ಅರ್ಥ ಏನು? ಸ್ವಲ್ಪ ಪ್ರಯತ್ನ ಕೆಲಸ, ದೊಡ್ಡ ಪ್ರಯತ್ನ ಯಾತಕ್ಕೆ ಮಾಡಬೇಕು ಎಂಡ್ ಅದು. ಗೊತ್ತ, ಲಘು ಉಪಾಯೇ ಸತಿ ಗುರು ಉಪಾಯವೇ ಧನಂ. ಅಂದ್ರೆ ಚಿಕ್ಕ ಉಪ ಮೆಥಡ್ ಇರ್ಬೇಕಾದ್ರೆ ದೊಡ್ಡದಕ್ಕೆ ಅವನು ಕಷ್ಟಪಡ್ತಾನೆ. ಈ ದೇವಯಾನ ಪಿತೃಯಾನ ಇತ್ಯಾದಿ ವೆರಿ ಸಿಂಪಲ್ಲು. ಆದ್ದರಿಂದ ನಿತಿನ ಫಲೇ ಏವ ಸ್ವಾತಂತ್ರ್ಯ ಕಿಂ ವೈರಾಗ್ಯ ಸಾಧನೇನ ಇತ್ಯಥ ಪ್ರಾಪ್ತ. ಆ ಪ್ರಯತ್ನಕ್ಕೆ ತಕ್ಕಂಥ ಸರಿಯಾಗಿ ಮಾಡ್ಕೊಂಡು ಹೋದ್ರೆ ಸಾಕು, ವೈರಾಗ್ಯ ಅದಕ್ಕೆ ಬೇದಿಕೆ ಇಲ್ಲ ಅಂತ ಕೇಳಿದ. ಅದಕ್ಕೆ ಹೇಳ್ತಾರೆ ಹಾಗೆಲ್ಲ ಸಾಧ್ಯ ಇಲ್ಲ. ಜ್ಞಾನೇನೈವ ಪರಂಪದಂ ಯಾತಿ ಇತಿ ಶುಭೇನ ಕರ್ಮಣ ಸ್ವರ್ಗಮಿತಿ ಅನುವರ್ತ್ಯಂ. ಶುಭೇನ ಕರ್ಮಣ ಸೇರಿಸ್ಕೊಂಡು ಅಲ್ಲಿ ಅವ್ರಿಗೆ ಓದ್ಬೇಕು ಮತ್ತೆ. ಕರ್ಮಣೈವ ಇತ್ಯೇವಕಾರ ಅನ್ವಯ ಶುಭ ಕರ್ಮಣೈವ ಸ್ವರ್ಗಂ ಯಾತಿ ಭಗವತ್ ಜ್ಞಾನೇನೈವ ಪರಂಪದಂ ಯಾತಿ. ಎಷ್ಟು ಅರ್ಥ ಇದೆ ವಾಕ್ಯಕ್ಕೆ ಅಂತ ಹೇಳ್ತಾರೆ. ಶುಭೇನ ಕರ್ಮಣ ಸ್ವರ್ಗಂ ಅಂತಿದೆ ಇಲ್ಲಿ, ಜ್ಞಾನೇನೈವ ಅಂತಿದೆ. ಏವ ಅಲ್ಲಿ ಸೇರಿಸ್ಕೋಬೇಕು ಮತ್ತೆ. ಈಗ ಶುಭೇನ ಕರ್ಮೇಣ ಏವ ಸ್ವರ್ಗಂ ಗಚ್ಚತಿ, ಒಳ್ಳೆ ಕೆಲಸ ಮಾಡಿದರೆ ಮಾತ್ರ ಸ್ವರ್ಗಕ್ಕೆ ಹೋಗ್ತಾನೆ, ಆ ಒಂದು ಅರ್ಥ. ಇನ್ನೊಂದು ಅರ್ಥ, ಒಳ್ಳೆ ಕೆಲಸ ಮಾಡಿದ್ರೆ ಸ್ವರ್ಗಕ್ಕೆ ಅಷ್ಟೇ ಹೋಗ್ತಾನೆ, ಮೇಲೆ ಹೋಗೋದಿಲ್ಲ, ಅದೊಂದು ಅರ್ಥ. ಎರಡು ಏವಕಾರ ಸೇರಿಸ್ಕೋತಾ ಹೋದಾಗೆಲ್ಲ ಬೇರೆ ಬೇರೆ ಅರ್ಥ ಕೊಡೋಕ್ಕೆ ಶುರುವಾಗುತ್ತೆ. ಅದೇ ರೀತಿ ಜ್ಞಾನೇನೈವ ಪರಂಪದಂ, ಜ್ಞಾನದಿಂದನೇ ಮೋಕ್ಷಕ್ಕೆ ಹೋಗ್ತಾನೆ, ಜ್ಞಾನದಿಂದ ಮೋಕ್ಷಕ್ಕೆ ಹೋಗೇ ಹೋಗ್ತಾನೆ. ಎರಡೆರಡು ಏನು ಹೇಳಿದ್ದಾರೆ, ಜ್ಞಾನ ಬಂದಮೇಲೆ ಏನು ಗ್ಯಾರಂಟಿ? ಮೋಕ್ಷ ಅಶುರುಡು. ಮೋಕ್ಷ ಜ್ಞಾನ ಅಂದರೆ ಅಪರೋಕ್ಷ ಜ್ಞಾನನೇ ಜ್ಞಾನ. ಬರೀ ಇವನು ಎಷ್ಟು ಮಂಗಳ ಮಾಡಿದ್ರು ಕೂಡ ಅಪರೋಕ್ಷ ಜ್ಞಾನ ಆಗದೆ ಹೋದ್ರೆ ಏನಿಲ್ಲ, ಜ್ಞಾನ ಅಂತ ಕರೆಯೋದೇ ಇಲ್ಲ. ಕ್ಯಾಂಪಸ್ ಸೆಲೆಕ್ಷನ್ ಆಗಿತ್ತು, ಕೊನೆ ಇದ್ರಲ್ಲಿ ಫೇಲ್ ಆಯ್ತು, ಓಕೆ ಆಟೋಮೆಟಿಕಲಿ ಕ್ಯಾನ್ಸಲ್ಡ್. ಅದು ಯಾತಕ್ಕೆ ಕ್ಯಾಂಪಸ್ ಸೆಲೆಕ್ಷನ್ ಯಾವ ಕಂಡೀಷನ್ ಮೇಲೆ ಪಾಸ್ ಆಗಿ ಬಂದ್ರೆ ಕ್ಯಾಂಪಸ್ ಸೆಲೆಕ್ಷನ್ ಬೇರೆ ಹೊರತು ಎಲ್ಲೋದ್ರಿಲ್ಲ, ಅದು ಆದ್ಮೇಲೆ ಸಮಸ್ಯೆ ಆಟೋಮೆಟಿಕ್. ಇದಾದ ತಕ್ಷಣ ಇಮಿಡಿಯೇಟ್ ಅಪ್ರೋಸ್ಟ್ ಜ್ಞಾನದ ಕಂಡೀಷನ್ ಇರೋದ್ರಿಂದ ಮುಗಿದೋಯ್ತು. ಅದು ಅದೊಂದು ಅರ್ಥ ಆಯ್ತು. ಮುಂದೆ ಹೇಳ್ತಾರೆ ಈಗ, ಶುಭ ಕರ್ಮಣೈವ ಸ್ವರ್ಗಮ್ಯಾತಿ ಭಗವದ್ಗಾನೇನೈವ ಪರಂಪದಮ್ಯಾತಿ. ಅದೇ ಹೇಳಿದ್ದು ಏನಂತ, ತಮೇವಂ ವಿದ್ವಾನ್ ಅಮೃತೈಹ ಭವತಿ ನಾಣ್ಯ ಪಂಥ ಅಯನಾಯ ವಿದ್ಯತೆ. ಜ್ಞಾನದಿಂದನೇ ಮೋಕ್ಷಕ್ಕೆ ಹೋಗ್ತಾನೆ ಅಂತ ಹೇಳಿದ್ರಿಂದ ಬೇರೆ ಯಾವ ದಾರಿಯೂ ಮೋಕ್ಷಕ್ಕೆ ಇಲ್ಲೇ ಇಲ್ಲ. ಏನಾದರೇನು ಜ್ಞಾನವಿಲ್ಲದೆ ಮೋಕ್ಷವಿಲ್ಲ. ಇಷ್ಟು ಹೇಳಿದ್ರು ಕೂಡ ಜ್ಞಾನಕ್ಕೆ ಪ್ರಯತ್ನ ಪಡೋದಿಲ್ಲ ಅಂದರೆ ಎಷ್ಟು ತಪ್ಪದು. ಪ್ರಯತ್ನ ಪಡೋದಿಲ್ಲ ಒಂದು ಭಾಗ, ಇವರು ಆದಿತ್ಯ ಏರ್ಪಾಟ್ ಮಾಡೋದಿಲ್ಲ ಕಾರ್ಯಕ್ರಮ ಇನ್ನೊಂದು ಭಾಗ. ಕಾರ್ಯಕ್ರಮ 100 99 ಕಾರ್ಯಕ್ರಮಗಳು ಏನಾಗುತ್ತೆ ಕೊನೆಗೆ? ಅದೇ ಚಪಾಳೆ ಇಪ್ಪಾಳೆಯಲ್ಲಿ ಮುಗಿದೋಗುತ್ತೆ ಹೊರತು ಏನಿರೋದಿಲ್ಲ ಅದರಲ್ಲಿ, ಜ್ಞಾನದ ಎಲಿಮೆಂಟೇ ಇರೋದಿಲ್ಲ. ಹೆಸರಿಗೆ ಎರಡು ಬರೀ ಸನ್ಮಾನ ಸಮಾರಂಭ ಮಾಡಿದ್ರು ಅಂತೂ ಅದು ಅವರು ವರಿಷ್ಠ ಸಮಾರಂಭಗಳು. ಯಾಕೆ ಇಡೀ ಒಂದು ಗಂಟೆಯಲ್ಲಿ ಒಬ್ಬನ ಬಗ್ಗೆ ಹೇಳಿದ್ದು ತಲೆ ಕೆಟ್ಟೋಗ್ಬಿಡ್ತದೆ ಕೊನೆಗೆ. ಅದು ಅದಾಗಲೂ ಅದೇ ವಿಷಯ, ಅದು ಸನ್ಮಾನ ಮಾಡಲಿ ಏನೂ ತಪ್ಪಲ್ಲ, ಬಟ್ ಎಷ್ಟೊತ್ತು ಮಾಡ್ಬೇಕು ಅದನ್ನ? ಒಂದಿದೆ ದೊಡ್ಡ ಕಾರ್ಯಕ್ರಮ ಇರುತ್ತೆ, ಸಾವಿರ ಸಾಮಾನ್ಯವಾಗಿ ಹುಡುಗರು ಪ್ರೈಸ್ ಕೊಂಡ ದಿವಸ ಇರುತ್ತೆ ನೋಡಿ ಸ್ಕೂಲ್ಗಳಲ್ಲಿ. ಯಾಕೆ ಅವ್ರ ಪೇರೆಂಟ್ಸ್ ಎಲ್ಲ ಬಂದ್ಬಿಟ್ಟಿರ್ತಾರೆ, ಗೊತ್ತಾಯ್ತಾ? ಅವ್ರೇನು ಎಷ್ಟು ಉಪನ್ಯಾಸ ಅವ್ರೇನು ತಬ್ಬಳಿ ಪ್ರೈಸ್ ಕೊಡ್ತಾರೆ ನೋಡ್ಬೇಕಷ್ಟೇ ಬಂದಿರೋದು ಅವರು. ಉಳಿದಕ್ಕೆಲ್ಲ ಇಂಟ್ರೆಸ್ಟ್ ಇರೋದಿಲ್ಲ. ಇಲ್ಲಿ ಹಾಗಲ್ಲ, ಇಲ್ಲೇನಿದೆ ಇಲ್ಲಿ ಅವ್ರ ಗುಂಪಿಗೆ ಮಾತ್ರ ಉಳಿದ್ರೆ ಅಷ್ಟು ಸಂತೋಷ ಏನು ಆಗೋದಿಲ್ಲ ಅದರಿಂದ. ಅವ್ರ ವೇಸ್ಟ್ ಸ್ವಲ್ಪ ಇದ್ದಾಗ ಟಾಲರೇಟ್ ಮಾಡ್ತಾರೆ, ಹೆಚ್ಚಿದ್ದಾಗ ಏನು ಮಾಡ್ತಾರೆ ಮೀನಿಂಗ್ಲೆಸ್ ಅಂತ ಹೊರಟ್ಬಿಡ್ತಾರೆ, ಮಿತಿ ಮೀರಿ ಬಿಟ್ಟಾಗ ಅದಕ್ಕೆ ಅರ್ಥ ಇರೋದಿಲ್ಲ. ಸೊ ಇಷ್ಟೆಲ್ಲ ಗೊತ್ತಿದ್ಮೇಲೆ ಬೇರೆ ಯಾವ ಲೌಕಿಕ ಸಮಾರಂಭದಲ್ಲೂ ಕೂಡ ಒಂದು ವ್ಯವಸ್ಥೆ ಮಾಡ್ತಾರೆ, ನಮ್ಮಲ್ಲಿ ವ್ಯವಸ್ಥೆ ಇರೋದೇ ಇಲ್ಲ ಲೌಕಿಕ ಸಮಾರಂಭಗಳಲ್ಲಿ. ಇವತ್ತು ರಾಜ್ಯೋತ್ಸವ ಯಾರು ಕೊಡ್ತಾರೆ ಹೇಳಿದ್ದೆ, 60 ಜನ ಕೊಟ್ಟರೆ ಒಂದು ಗಂಟೆಯಲ್ಲಿ ಎಂಟೈರ್ ಪ್ರೋಗ್ರಾಮ್ ಮುಗಿದೋಗಿರುತ್ತೆ. 60 ಜನಕ್ಕೂ ಮಾಡಿರ್ತಾರೆ ಒಂದೇ ಗಂಟೆಯಲ್ಲಿ, ಇವ್ರಿಗೆ ಒಬ್ಬರಿಗೆ 1 ಗಂಟೆ ಮಾಡಿಬಿಡ್ತಾರೆ. ಏನೋ ಹಿಂದೆಲ್ಲಿ ತಲೆ ತೋರಿಸೋರು ಮಾತಾಡ್ತಿರೋದೆ ಕೆಲಸ, ಅಲ್ಲಿ ಹಾಗಲ್ಲ. ಅವ್ರ ಪರಿಚಯ ಸುಮ್ಮನೆ ಓದ್ತಾರೆ, ತಲೆ ಅಟ್ಟಿ ಮಾಡಾಗಿಲ್ಲ ಅವರು, ಏನು ಇಲ್ಲ ಎಕ್ಸಾಮ್ ಏನೇನು ಹಾಕಾಗಿಲ್ಲ, ಅದು ಬರೆದ್ಬಿಟ್ರೆ ಅದನ್ನ ಅಷ್ಟೇ ಓದ್ತಾ ಇರ್ತಾರೆ, ಅಷ್ಟೊತ್ತಿ ಬಂದು ಸುಂಡೋಗ್ಬಿಡ್ತಾರೆ, ಓದ್ ಮುಗಿಯತ್ತಿಗೆ ಕೊಟ್ಟಾಗಿಬಿಟ್ಟಿರ್ತಾಗ. ಅದು ತುಂಬ ಎಫೆಕ್ಟಿವ್ ಆಗಿರುತ್ತೆ, ಗೊತ್ತಾಯ್ತಾ? ಇಷ್ಟು ಮಾಡಿದ ಕೊನೆ ಏನಾಯ್ತು, ಕೊನೆಗೆ ಎಲ್ಲೋ ಮನಸ್ಸಾಕಿರ್ತಾರೆ, ಯಾರಿಗೋ ಸನ್ಮಾನ ಮಾಡಿ ಅಲ್ಲಿ ಯಾರಿಗೂ ಇಷ್ಟ ಎಲ್ಲ ಬರ್ತೀವಿ, ಯಾರಿಗೋ ಸನ್ಮಾನ ಮಾಡಿದಾರಂತೆ, ಅಷ್ಟಾಗಿಬಿಡುತ್ತೆ ಕೊನೆಗೆ. ಯಾಕೆ ಅವ್ನು ಏನಾಗಿ ಪ್ಯಾಸಿವ್ ಆಗಿಬಿಡ್ತಾನೆ, ಬರ್ತಾ ಬರ್ತಾ ಬರ್ತಾ. ಇಲ್ಲಿ ಹಾಗಾಗಬಾರ್ದು, ಆಕ್ಟಿವ್ ಇರಬೇಕಾದ್ರೆ ಅದು ನಮ್ಗೆ ಕೆಲಸ ಮಾಡಬೇಕು. ಮತ್ತೆ ಹರಿಸರ್ವತ್ವ ಇತ್ಯಾದಿ ಹೇಳ್ತಿರ್ಬೇಕು, ಬೇಕಾಶ್ ವಿಷಯ ಇರ್ತಿರ್ಬೇಕಾದ್ರೆ ಇದು ಟೈಮ್ ವೇಸ್ಟ್ ಮಾಡಬಾರ್ದು. ಇದು ತಾತ್ಪರ್ಯ, ಆ ನೆಪದಲ್ಲೇ ಒಂದು ಜ್ಞಾನ ಕೊಡಬೇಕು, ಅದ್ರ ನೆಪದಲ್ಲಿ ಜ್ಞಾನ ಇದನ್ನು ಮಾಡಬಾರ್ದು. ಅರ್ಥ ಆಯ್ತಾ? ಈಗ ಸನ್ಮಾನ ಸಮಾರಂಭ ನೆಪದೊಳಗೆ ಜ್ಞಾನ ಕೊಡಬೇಕು, ಅದು ಬಿಟ್ಟು ಜ್ಞಾನ ಕೊಡ್ತೀವಿ ಅಂತ ಹೆಸರೇಳಿ ಇದು ಮಾಡಿಬಿಡ್ಬಾರ್ದು, ಉಲ್ಟಪಟ್ಟಾಗಬಾರ್ದು. ಆ ಅರ್ಥದಲ್ಲಿ ತುಂಬ ತಪ್ಪು. ಎಷ್ಟು ಹೊತ್ತು ಹೇಳ್ತಾರೆ ಜ್ಞಾನೇನೈವ ಪರಂಪದಂ, ಅದೆಲ್ಲೆಲ್ಲೂ ಯಾರು ತನಗೂ ಟೈಮ್ ಎಷ್ಟು ಬೇರೆಯವರು ಟೈಮ್ ಎಷ್ಟು ಆಗಬಾರ್ದು. ಅದರಿಂದ ತಥಾಚ ಫಲರೂಪಯೋಹೋ ಪರಪದ ಯಾನ ಸ್ವರ್ಗ ಯಾನ ರೂಪ ದೇವಯಾನ ಪಿತೃಯಾನ ಯೋಹೋ ಜ್ಞಾನ ಕರ್ಮ ರೂಪ ಸಾಧಕಾಯತ್ತತ್ವೇನ ಜೀವಾನಾಂ ತತ್ರ ಫಲೇ ಸ್ವಾತಂತ್ರ್ಯ ಅಭಾವಾದ್ ಈಶಾಧೀನಮಿ ಸ್ವಾತಂತ್ರ್ಯಂ ಕರ್ಮಾದಿ ರೂಪ ಸಾಧನೆ ಏವೇತಿ ಕಾಮ್ಯ ಕರ್ಮಣಿ ವೈರಾಗ್ಯಂ ಕಾರ್ಯಮೇವೇತಿ ಭಾವ. ಆದ್ದರಿಂದ ಇದು ಸಾಧನ ಹೇಳಿದ್ದೆ ಹೊರತು ಇದರಿಂದ ಏನಾಗುತ್ತೆ ಅಂತ ಪರೀಕ್ಷೆ ಚೆನ್ನಾಗಿ ಬರೆದ್ರೆ ಪಾಸ್ ಆಗ್ತಾನೆ ಅಂದಮೇಲೆ ಸಬ್ಮಿಟ್ ಯಾಕೆ ಮಾಡಬೇಕು, ವ್ಯಾಲ್ಯೂ ಯಾಕೆ ಮಾಡಬೇಕು ಅಂತ ಕೇಳಿದ್ರೆ ಹಾಗೋ ಹಾಗೆ. ಅದಕ್ಕೆಲ್ಲ ಬೆಲೆ ಇರೋದು ಯಾವಾಗ ಸರಿಯಾಗಿ ಬರೆದಿದ್ದಕ್ಕೆ? ಸಬ್ಮಿಟ್ ಮಾಡಿ ವ್ಯಾಲ್ಯೂಯೇಷನ್ ಆದರೆ ಮಾತ್ರ. ಇವನೇನು ತಿಳ್ಕೊಂಡ, ಕರ್ಮದಿಂದ ಸ್ವರ್ಗ, ಕರ್ಮ ನಾವು ಮಾಡ್ತೀವಿ ನಮ್ಮ ಕೈಲಿದೆಯಲ್ಲ ಅಂತ ತಿಳ್ಕೊಂಡ. ಹಾಗೆಲ್ಲ ಮಾಡೋಕ್ಕೆ ಬರೋದಿಲ್ಲ, ಜ್ಞಾನ ನಮ್ಮ ಕೈಲಿದೆಯಲ್ಲ. ಇಲ್ಲ, ದೇವರ ಅನುಗ್ರಹ ಬೇಕೇ ಬೇಕದಕ್ಕೆ. ಸರ್ಟಿಫೈ ಮಾಡಬೇಕು ಒಬ್ರು, ಜ್ಞಾನ ಇದೆ ಅಂತ ಅವನು ಅನ್ಕೊಂಡ್ರೆ ಸಾಲದು. ಯಾರು ಮಾಡ್ಬೇಕು ಅದನ್ನ ಸರ್ಟಿಫೈ ಮಾಡ್ಬೇಕಾದ್ರೆ ಮೋಕ್ಷ ಕೂಡ ಸರ್ಟಿಫೈ ಮಾಡ್ಬೇಕು. ಇವತ್ತು ಯಾವುದೋ ಇಂಟರ್ವ್ಯೂ ಹೋಗಿ ಯಾವುದೋ ಕೆಲಸಕ್ಕೆ ಹೋಗಕ್ಕೆ ಬರಲ್ಲ, ಕೆಲಸಕ್ಕೆ ಕರೆದರೆ ಇಂಟರ್ವ್ಯೂ ಮಾಡಿ ಅವರೇ ಕೊಡ್ತಾರೆ ಹೊರತು ಒಂದ್ ಕಡೆ ಇಂಟರ್ವ್ಯೂ ಒಂದ್ ಕಡೆ ಕೆಲಸ ಅಲ್ಲ. ಅದೇ ರೀತಿ ಮೋಕ್ಷ ಕೊಡೋದು ಯಾರು? ದೇವರು. ಸೊ ಯಾರ ಬಗ್ಗೆ ಜ್ಞಾನ ಬರಬೇಕು? ನಮಗೆ ದೇವ್ರ ಬಗ್ಗೆ. ಯಾರು ಸಂತೋಷ ಪಡಬೇಕು? ದೇವರು. ಪ್ರಾಣಾಯಾಮೋ ವಾಸುದೇವೋ. ಇವೆಲ್ಲ ಅರ್ಥ ಮಾಡಿಕೊಂಡ್ರೆ ನಮ್ಮ ಸ್ವಾತಂತ್ರ್ಯ ನಮಗೇನಿದೆ ಸಾಧನೆ ಮಾಡೋದ್ರಲ್ಲಿ ಅನುಗ್ರಹ ದೇವರು ಮಾಡ್ತಾನೆ ಹೊರತು ಅದು ಆಟೋಮೆಟಿಕ್ ಅಲ್ಲ, ನಮ್ಮ ಪ್ರಯತ್ನಕ್ಕೆ ಸಿಗೋದಲ್ಲ. ಈ ದೇವರು ವಿಟೋ ಪವರ್, ಅದು ರಿಜೆಕ್ಟ್ ಮಾಡ್ಬೋದು. ಏನು ಮಾಡಿ ಅಮೃತ ಕುಡಿದ್ರು ಸ್ಪಾಟ್ ಡೆತ್ ರಾಹುಗೆ, ಅಮೃತ ಕುಡಿದ್ರು ಕೂಡ. ಯಾಕೆ? ದೇವರ ಸಂಕಲ್ಪ ಇಲ್ಲ ಅದು. ಆದ್ದರಿಂದ ದೇವರು ಅಲ್ಟಿಮೇಟ್ ಅಂತ ಹೇಳೋದಕ್ಕೆ ಇದೆಲ್ಲ ಹೇಳ್ತಾರೆ. ತಥಾಚ ಫಲರೂಪಯೋಹೋ ಪರಪದಯಾನ ಸ್ವರ್ಗಯಾನ ರೂಪ ದೇವಯಾನ ಪಿತೃಯಾನ ಯೋಹೋ. ಪರಪದಯಾನ ರೂಪ ದೇವಯಾನ, ಸ್ವರ್ಗಯಾನ ಅಂಬುದು ಪಿತೃಯಾನ. ಆ ಜ್ಞಾನ ಕರ್ಮ ರೂಪ, ಇದಕ್ಕೆ ಜ್ಞಾನ ಸಾಧನ, ಅದಕ್ಕೆ ಕರ್ಮ ಸಾಧನ. ರೆಸ್ಪೆಕ್ಟಿವ್ಲಿ ಬಿಡಿಸಿ ಬಿಡಿಸಿ ಓದ್ಕೋಬೇಕು ಅದನ್ನು, ಒಟ್ಟಿಗೆ ಕಂಪ್ಯಾಕ್ಟ್ ಆಗಿ ಮಿಕ್ಸ್ ಮಾಡಿಬಿಟ್ಟಿದ್ದಾರೆ. ಫಲ ಹೇಳಿ ನಾರಾಯಣಾಯ ಪರಿಪೂರ್ಣ ಗುಣ ವಿಭುದಾಸುರ ಸೌಖ್ಯ ದುಃಖ ಸತ್ಕಾರಣಾಯ. ಸುಮ್ಮನೆ ಓದ್ಕೊಂಡ್ರೆ ಏನಾಗುತ್ತೆ? ವಿಭುದಾಸುರರಿಗೆ ಸೌಖ್ಯ ದುಃಖಗಳನ್ನು ಕೊಡ್ತಾನೆ. ವಿಭುದಾಸುರ ಏನು ವಿಭುದಾಸುರರು ಅಂತ ಯಾರಿದ್ದಾರೆ ಕೊನೆಗೆ? ಸೌಖ್ಯ ದುಃಖ ಅಂತ ಎಲ್ಲಿದೆ? ವಿಭುದಾರಾಮ್ ಸೌಖ್ಯ ಪ್ರದಾಯ, ಅಸುರಾಣಾಂ ದುಃಖಪ್ರದಾಯ ಬಿಡಿಸ್ಕೋಬೇಕು ಅದನ್ನು ರೆಸ್ಪೆಕ್ಟಿವ್ಲಿ ಚೇಂಜ್ ಮಾಡ್ಕೋಬೇಕು. ಅದೇ ರೀತಿಯೇ ಪರಪದಯಾನ ಸ್ವರ್ಗಯಾನ ರೂಪ, ಪರಪದಯಾನ ರೂಪ ದೇವಯಾನ, ಸ್ವರ್ಗಯಾನ ರೂಪ ಪಿತೃಯಾನ. ಅದಕ್ಕೆ ಸಾಧನ ಯಾವುದು? ಜ್ಞಾನ. ಪರಪದಯಾನ ರೂಪ ದೇವಯಾನಕ್ಕೆ ಜ್ಞಾನ ಸಾಧನ, ಆಮೇಲೆ ಸ್ವರ್ಗಯಾನ ರೂಪ ಪಿತೃಯಾನಕ್ಕೆ ಕರ್ಮ ಸಾಧನ. ಗೊತ್ತಾಯ್ತಾ? ಜೀವಾನ ಅದಷ್ಟೇ ಸಾಧನ, ಜೀವರಿಗೆ ಏನಿಲ್ಲ ಅಂತ ತಿಳ್ಕೊಂಡ್ಬಿಡ್ಬೇಡ. ಜೀವಾನಾಂ ತತ್ರ ಫಲೇ ಸ್ವಾತಂತ್ರ್ಯಾಭಾವಾತ್, ಸ್ವಾತಂತ್ರ್ಯಾಭಾವಾತ್. ಜೀವರಿಗೆ ಸ್ವಾತಂತ್ರ್ಯ ಇದ್ದಿದ್ರೆ ಈ ಮಾತು ಬೇರೆ, ಸ್ವಾತಂತ್ರ್ಯ ಇಲ್ಲ. ಆದ್ರಿಂದ ಈಶಾಧೀನಮಿ ಸ್ವಾತಂತ್ರ್ಯಂ ಕರ್ಮಾದಿ ರೂಪ ಸಾಧನೆ ಏವೇತಿ ಕರ್ಮ ಕಾಮ್ಯ ಕರ್ಮಣಿ ವೈರಾಗ್ಯಂ ಕಾರ್ಯಮೇವೇತಿ ಭಾವ. ದೇವರು ಕೊಟ್ಟಂಥ ನಮಗೆ ಅಧಿಕಾರ ಯಾವುದರಲ್ಲಿದೆ? ಕರ್ಮಾದಿ ರೂಪ ಸಾಧನೆ ಮಾಡೋದ್ರಲ್ಲಿ ಮಾತ್ರ. ಆದ್ರಿಂದಾಗಿನೇ ಅಂತಹ ಸಾಧನವನ್ನು ನಾವು ಕಾಮ್ಯಕರ್ಮಕ್ಕೆ ಉಪಯೋಗಿಸ್ಲಿಕ್ಕೆ ಹೋಗಬಾರದು. ಒಳ್ಳೆ ಅವಕಾಶ ಕೊಟ್ಟಾಗ ಯಾವುದಕ್ಕೆ ಉಪಯೋಗಿಸ್ಬೇಕು? ಅದನ್ನು ಒಳ್ಳೇದಕ್ಕೆ ಉಪಯೋಗಿಸ್ಬೇಕು, ಅದಕ್ಕೆ ಕರ್ಮಕ್ಕೆ ಉಪಯೋಗಿಸ್ಲಿಕ್ಕೆ ಹೋಗಬಾರ್ದು. ವೈರಾಗ್ಯಂ ಕಾರ್ಯಮೇವೇತಿ ಭಾವ, ವೈರಾಗ್ಯ ಕರ್ತವ್ಯ. ವೈರಾಗ್ಯ ಬಂದ ಮೇಲೆ ಮಾತ್ರ ದೇವರು ಬಂದು ಪ್ರೀತನಾಗ್ತಾನೆ, ಮುಖ್ಯ ಫಲ ಸಿಗುತ್ತೆ, ಇಲ್ಲದೇ ಹೋದರೆ ಇಲ್ಲ. ನಾನು ಅಥಾಪಿನ ಕರ್ಮಣಿ ವೈರಾಗ್ಯಂ ಯುಕ್ತಂ ಧೂಮು ಭೂತ್ವ ಭ್ರಂಭವತಿ ಇತಿ ಶ್ರುತೌ ಕರ್ಮಕೃತೋ ಮಹಾಸುಖ ಹೇತು ದೇವತಾ ಭಾವಸ್ಯ ಉಕ್ತೇರಿತ್ಯತಃ ಪ್ರಾಪ್ತಂ ತತ್ ಸ್ವಭಾವ್ಯಾಪತ್ತಿ ರೂಪಪತ್ತೇರಿತಿ ಸೂತ್ರ ತಸ್ಯಾಪ್ಯರ್ಥವಾಹ ಜ್ಞಾನೇನೈವ ಪರಂಪದಂ ಯಾತೀತಿ. ಏನು 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 ಅದು ಪದ ಬೇರೆ, ಅದು ದತ್ತ ಸ್ವಾತಂತ್ರ್ಯ ಶಬ್ದಕ್ಕೆ ಅದರಲ್ಲಿ ಏನರ್ಥ ಇದೆ? ದತ್ತ ಸ್ವಾತಂತ್ರ್ಯ ಪದದಲ್ಲೇ ಸ್ವಾತಂತ್ರ್ಯ ಅಲ್ಲ ಅಂತ ಅರ್ಥ ಇದೆ. ಯಾಕೆ? ಕೊಟ್ಟಮೇಲೆ ಏನದು? ಕೊಟ್ಟಮೇಲೆ ಸ್ವಾತಂತ್ರ್ಯ ಹೇಗಾಯ್ತು? ಅದು ದತ್ತ ಸ್ವಾತಂತ್ರ್ಯ ಅಂಬುದು ಪಾರತಂತ್ರ್ಯದ ಭಾಗ ಅದು. ಗೊತ್ತಾಯ್ತಾ? ದತ್ತ ಅಂದಮೇಲೆ ಅದು ತಂದಲ್ಲ ಅಂತ ಆಯ್ತಲ್ಲ, ತಂದಲ್ಲ ಅಂದಮೇಲೆ ಏನರ್ಥ? ಪರತಂತ್ರ ಅಂತ ಹೆಣ್ಣು ರಾಣದ ರಾಶಿ ಇಟ್ಕೊಂಡು ಇವ್ರಿ ಮಾತ್ರ ಕೊಡು ಅಂತ ಹೇಳಿದ್ರೆ ಸ್ವಾತಂತ್ರ್ಯ ಇಲ್ಲ. ಏನು ಬಂತೀಗ? ಅವನಿಗೆ ಸ್ವಾತಂತ್ರ್ಯ ಇದೆ, ಹಾಗೆ ಏನು ಬೇಕಾದ್ರೆ ಮಾಡ್ಕೊ, ಅದು ಸ್ವಾತಂತ್ರ್ಯ. ಇವ್ರಿ ಮಾತ್ರ ಕೊಡು ಇಲ್ಲ ವಾಪಸ್ ತಂದು ಕೊಡು ಅಂತ ಹೇಳಿ ಏನರ್ಥ ಅದಕ್ಕೆ? ಸಾಧ್ಯ ಟ್ರಂಕ್ ಕೂಲಿ ಅವ್ರು ಹೊತ್ಕೊಂಡು ಹೋಗ್ತಿರ್ತಾನೆ ಟ್ರಂಕನ್ನು, ಅವ್ರು ಸ್ವತಂತ್ರ ನಾನು ಶ್ರೀಮಂತ ಅಂತ ತಿಳ್ಕೊಂಡು ಅದು ಅಡ್ಡಾಗಿಬಿಡ್ತಾನೋ? ಏನು ಮಾಡಬೇಕು ಅವನು? ತನ್ನ ಬಡವನಾಗಿದ್ದೇಕೆ ಹೊರಬೇಕಾಗಿದೆ, ಇಲ್ಲವರು ಹೊರೋ ಪ್ರಸಂಗ ಬರ್ತಿರಲಿಲ್ಲ. ಯಾಕೆ ನಂದಲ್ಲ ಇದು ಅಂತಿರೋದ್ರಿಂದ ದತ್ತ ಸ್ವಾತಂತ್ರ್ಯಕ್ಕೆ ಅರ್ಥ ಅಂದರೆ ದೇವರ ಅನುಗ್ರಹ ಅಂತ ಅಷ್ಟೇ ಅರ್ಥನೇ ಹೊರತು ಏನರ್ಥ ಅಂತ ತಿಳ್ಕೊಬಾರ್ದು. ಸ್ವಾತಂತ್ರ್ಯ ಇದೆ ಅಂತ ಅರ್ಥ ಅಲ್ಲ. ಆ ಪದ ಒಂದು ರೀತಿ ಡಿಪೆಂಡೆನ್ಸ್ನಲ್ಲೇ ಭಾಗ ಅಸ್ವಾತಂತ್ರ್ಯದಲ್ಲಿ ವಿಭಾಗನೇ ಹೊರತು, ಅದು ಸ್ವಾತಂತ್ರ್ಯದಲ್ಲಲ್ಲ. ಸ್ವಾತಂತ್ರ್ಯದಲ್ಲಿ ತಿಳ್ಕೊಂಡ್ರೆ ತಪ್ಪಾಗುತ್ತೆ. ದತ್ತ ಅನ್ನೋ ಪದ ಇರೋದ್ರಿಂದ ಸೇಫ್, ಅದು ಬರೀ ಸ್ವಾತಂತ್ರ್ಯ ಕೊಡ್ತಾ ಅನ್ನೋದು ಅರ್ಥ ಇಲ್ಲ. ಏನೋ ಕೊಡಬಾರ್ದು ಸ್ವಾತಂತ್ರ್ಯ ಕೊಟ್ಟಿದ್ರೆ ಏನಾಯ್ತು ಅಲ್ಲಿಗೀಗ? ಅನುಗ್ರಹ ಮಾಡಿದ್ದಾರೆ, ಸ್ವಾತಂತ್ರ್ಯ ಕೊಟ್ಟೆ ಅನುಗ್ರಹ ಮಾಡಿದ್ದು ಅಷ್ಟೇ ಅರ್ಥ. ಒಂದು 100,000 ಕೊಟ್ಟಿ ಯಾರಿಗೆ ಕೊಟ್ಟಬಾ ಅಂತ ಕಳಿಸಿದ್ರೆ ಏನರ್ಥ ಅದಕ್ಕೆ? ಏನರ್ಥ? ಅವ್ರು ನಮ್ಮ ನಂಬಿಕೆಯಿಂದ ಕೊಟ್ಟಿದ್ದಾರೆ, ಇದು ಅನುಗ್ರಹ. ಇದು ಇನ್ನೊಬ್ರ ಕೈಯಲ್ಲಿ ಕೊಡಲಿಲ್ಲ, ನಿನ್ನ ಕೈಯಲ್ಲಿ ನಿನ್ನ ಕೈಯಲ್ಲಿ ಕೊಡ್ತೀನಿ ಅಂದರೆ ಅವನ ನಂಬಿಕೆ ಅನ್ನೋ ನಂಬಿಕೆ ಇದೆ, ಇದು ಅನುಗ್ರಹ. ಆ ದತ್ತ ಸ್ವಾತಂತ್ರ್ಯ ಮೀನ್ ಎಂಡ್ಸಿನ ಅನುಗ್ರಹನೇ ಹೊರತು ಏನಲ್ಲ, ಅದು ಸ್ವಾತಂತ್ರ್ಯ ಅಲ್ಲ. ನಮಗೆ ಅರ್ಥ ಮಾಡ್ಕೊಳ್ಳೋಕೆ ಹೇಳಿದ ಪದ ಅದು, ಅದು ಅಪಾರ್ಥ ಮಾಡ್ಕೊಂಡು ನೋಡಿದ್ರೆ ನಮಗೂ ಸ್ವಾತಂತ್ರ್ಯ ಇದೆ ಅಂತ ತಿಳ್ಕೊಳ್ಳೋಕ್ಕಲ್ಲ. ಅದು ಅದೇ ಪರಾಧೀನ ಸ್ವಾತಂತ್ರ್ಯ, ಇನ್ನೂ ಸ್ವಾತಂತ್ರ್ಯ ಹೊತ್ತಾನೆ. ಪರಾಧೀನತ್ವ ಬಂದ್ಮೇಲೆ ಕಾಂಟ್ರಡಿಕ್ಟರಿ, ರೌಂಡ್ ಸ್ಕ್ವೇರ್ ಅಂದ್ರೆ ಏನಾಗುತ್ತೆ? ರೌಂಡ್ ಸ್ಕ್ವೇರ್ ಹುಡುಕಿದ್ರೆ ಸಿಗುತ್ತಾ? ಯಾಕೆ ರೌಂಡ್ ಆಗಿದ್ರೆ ಏನಲ್ಲ? ಸ್ಕ್ವೇರ್ ಅಲ್ಲ. ಸ್ಕ್ವೇರ್ ಆಗಿದ್ರೆ ಏನಲ್ಲ? ರೌಂಡ್ ಅಲ್ಲ. ಆದ್ರಿಂದ ದತ್ತ ಅಂದ ತಕ್ಷಣ ಏನಲ್ಲ, ಅದು ಸ್ವಾತಂತ್ರ್ಯ ಅಲ್ಲ. ಸ್ವಾತಂತ್ರ್ಯ ಅಂದ್ರೆ ಏನಾಗಬಾರ್ದು? ದತ್ತ ಆಗಬಾರ್ದು. ಸ್ವಪರಾಸ್ಯ ಶಕ್ತಿ ವಿವಿಧ ಶ್ರೂಯತೆ ಸ್ವಾಭಾವಿಕಿ ಜ್ಞಾನ ಬಲಕ್ರಿಯಾಚ ನ್ಯಾಚುರಲ್, ಅದು ಸ್ವಾತಂತ್ರ್ಯ. ಅದಕ್ಕೆ ಆತ ಇಷ್ಟ ಅಂತ ಹೇಳಿಲ್ಲ, ಅನುಗ್ರಹ, ದೇವರವರ ಅನುಗ್ರಹ ಮಾಡಿದ್ದಾನೆ ಅಂತ ಅಷ್ಟೇ ಅರ್ಥ. ಈ ಕೆಲಸ ಕೊಟ್ಟರು, ಒಂದು ಡೈರೆಕ್ಟರ್ಶಿಪ್ ಕೊಟ್ಟರು ಯಾವುದಕ್ಕೋ, ಕೆಲಸ ಮಾಡ್ಕೊಂಡು ಹೋಗು ಅಂತ ಹೇಳಿದರು. ಇಲ್ಲಿವರೆಗೂ ಅನುಗ್ರಹ ಇರೋವರೆಗೂ, ನಾಳೆ ಇನ್ನೊಬ್ರು ಹತ್ರ ಬಿಡ ಖಾಲಿ ಮಾಡೋ ಹೋಯ್ತು ಅಲ್ಲಿಗೆ ಅಷ್ಟೆ. ಅಲ್ಲಿವರೆ ದತ್ತ ಅಂದೇನರ್ಥ? ಅನುಗ್ರಹ ಅಂತ ಅಷ್ಟೇ ಅರ್ಥ. ಮತ್ತು ಅಪಾಯಿಂಟೆಂಟ್ ಅಲ್ಲಿವರೆಗೂ ಇಲ್ಲ. ಅದಕ್ಕೆ ಕೆಲವು ಪದಗಳು ಉಪಯೋಗಿಸಿದ್ದಾರೆ ಅರ್ಥ ಆಗಲಿ ಅಂತ, ಅದು ಅಪಾರ್ಥ ಆಗುತ್ತೆ ಅಷ್ಟೇ. ಅರ್ಥ ಆಗಲಿ ಅಂತ ಬರೆದಿರೋದು ಅದು ಯಾರಿಗೂ ಉಪಯೋಗ ಆಗುತ್ತೆ, ಅರ್ಥ ಆಗಿದ್ದವ್ರಿಗೆ ಉಪಯೋಗ ಆಗುತ್ತೆ. ಕೆಲವು ನೋಟ್ಸ್ಗಳು ಅವ್ರದ್ದೇನು ತಪ್ಪಲ್ಲ, ಅದು ಪದ ಇದೆ ಅಲ್ಲಿ ಉಪಯೋಗಿಸಿದ್ರಿಂದ ಪ್ರಾಬ್ಲಮ್ ಅಂತ ಅಷ್ಟೇ. ಪದಕ್ಕೆ ಸರಿಯಾದ ಅರ್ಥ ಇದೆ, ಸರಿಯಾದ ಅರ್ಥ ತಿಳ್ಕೊಂಡ್ರೆ ಸಾಕು. ಸೊ ಅದು ಬರೆದವ್ರ ಬಗ್ಗೆ ಏನು ತಿಳ್ಕೊಳ್ಳೋಕೆ ಕಾರಣ ಇಲ್ಲ. ಆ ಪದದ ವಿಷಯ ನಮಗೆ ಗೊತ್ತಿರಬೇಕು, ಗೊತ್ತಿದೆ ಅಂತ ತಿಳ್ಕೊಂಡು ಬರೆದು ಬಿಟ್ಟಿದ್ದಾರೆ ಅಷ್ಟೇ ಅವರು. ಏನಂತ ಅದು ಬರಿಬೋದಾಗಿತ್ತು, ಬರೋದಿಲ್ಲ, ಬರಿಬೋದಾಗಿತ್ತು ಅಷ್ಟೇ ಹೊರತು ಬರೀಲೇಬೇಕು ಅಂತ ಏನಿಲ್ಲಲ್ಲ. ಬರೀಬಹುದು ಅಂತ ಹೇಳಿದಾಗ ಬರೀಲೇಬೇಕು ಅಂತ ಆಗಲಿಲ್ಲ, ಅದು ಗೊತ್ತಿದೆ ಅಂತ ತಿಳ್ಕೊಂಡು ಬಿಟ್ಟಿರ್ತಾರೆ ಅಷ್ಟೇ. ತಸ್ಯಾಪ್ಯರ್ಥವಾಹ ಜ್ಞಾನೇನೈವ ಪರಂಪದಂ ಯಾತಿ. ಅಲ್ಲಿಗಿರಲಿ, ನಾಳೆ ದಿವಸ ಇನ್ನೂ ಅನೇಕ ಪ್ರಸಂಗ. ಒಂದು ಶ್ಲೋಕಕ್ಕೆ ರಾಯರು ರಿಜಾಲ್ವ್ ಭಾರಿ ವಂಡರ್ಫುಲ್ಲು, ಎಷ್ಟಕ್ಕೆ ಸೇರಿಸ್ತಾರೆ ಅಂದರೆ ಹೇಳೋದಕ್ಕೆ ಸಾಧ್ಯ ಇಲ್ಲ. ಒಂದೇ ನಾಳೆ ಪಾಠ ಇರೋದಿಲ್ಲ, ನಾಳೆ ಗ್ರಹಣ, ಆದ್ದರಿಂದ ಅನಧ್ಯಯನ, ಪಾಠ ಇರೋದಿಲ್ಲ, ನಾಡಿದ್ದು ಪಾಠ ಇರೋದಿಲ್ಲ. ಯಾಕೆ ಹೇಗೋ ಅನಧ್ಯಯನ ಪಾಠ್ಯ, ಆದ್ದರಿಂದ ಜೊತೆಗೆ 9 ಗಂಟೆಗೆ ಬೆಳಗ್ಗೆ ಉಪವಾಸ, ರಾತ್ರಿ ಹೆಚ್ಚು ಕಡಿಮೆ ಉದಾದಾಗಿರುತ್ತೆ, ಗೊತ್ತಾಯ್ತಾ? ಆದ್ದರಿಂದ ಇರೋದಿಲ್ಲ. ಗ್ರಹಣದಲ್ಲೂ ಅಷ್ಟೇ, ಅದು ಪೂ 2 ಭಾಗ ಇದೆ. ಈಗ ಕೆಲವು ಮಠಗಳಿಗೆ ಬೆಳಗ್ಗೆ 9:17 ಅಷ್ಟೊಳಗೆ ಏನು ಮಾಡಬೇಕು, ಹೂ ಎಲ್ಲ ಮುಗಿಸಿರ್ಬೇಕು ಅಷ್ಟೊತ್ತಿಗೆ, ಅಲ್ಲ ಅಂದರೆ ಕಂಪ್ಲೀಟ್. ಆಮೇಲೆ ನೀರು ಕೂಡ ಕುಡಿಬಾರ್ದು. ಇನ್ನೂ ಮಠಪ 2:15 ಟೈಮ್ ಇದೆ ಇನ್ನೂ ಕೆಲವು ಮಠಗಳಿಗೆ. ಅದಕ್ಕೆ ವ್ಯತ್ಯಾಸಕ್ಕೆ ಏನು ಕಾರಣ ಅಂದರೆ, ಒಂದು ಮಾತಿದೆ, ಸೂರ್ಯಗ್ರಹಣಕ್ಕೆ ಯಾವಾಗಲೂ 4 ಯಾಮ ಬಿಡಬೇಕು. ಸೂರ್ಯಗ್ರಹಣಕ್ಕೆ 4 ಯಾಮ, 4 ಯಾಮ ಅಂದರೆ ಎಷ್ಟು, 12 ತಾಸು ಬಿಡಬೇಕು. ಚಂದ್ರಗ್ರಹಣಕ್ಕೆ 3 ಯಾಮ ಬಿಡಬೇಕು, 3 ತಾಸು ಬಿಡಬೇಕು. ಅದರಲ್ಲೂ ಮತ್ತೆ ವ್ಯತ್ಯಾಸ ಇದೆ. ಯಾಮ ಅಂತ ಹೇಳಿದರೆ ಎಕ್ಸಾಕ್ಟ್ 12 ಅವರ್ಸ್ ಅಲ್ಲ. ಯಾವ ರೀತಿ ಅಂದರೆ, ಒಂದು ಯಾಮ ಚೂರು ಟಚ್ ಆದರೂ ಯಾಮ ಬಿಟ್ಬಿಡ್ಬೇಕು ಅದನ್ನು. ಎಷ್ಟಾಯ್ತಾಗ ಅದಕ್ಕೇನೆ ಏನಾಯ್ತು ಬೇಡ, 17ರಿಂದ ಅಲ್ಲಿ ಹೋಗ್ಲಿಕ್ಕೆ ಏನು ಕಾರಣ ಅಂದರೆ, ಯಾಮ ಅಂತ ಹೇಳಿದರೆ ಯಾವತ್ತು ಲೆಕ್ಕ ಹಾಕಬಾರ್ದು, ಇನ್ ಟೈಮ್ ಲೆಕ್ಕ ಹಾಕ್ಬೋದು. ಒಂದು 10 ನಿಮಿಷ ಇದ್ದರೂ ಕೂಡ ಯಾಮಕ್ಕೆ ಸೇರ್ಕೊಂಡ್ಬಿಡೋದು ಪೂರ್ತಿಯಾಗಿ. ಹೀಗಾಗಿ ಸೂರ್ಯಗ್ರಹಣಕ್ಕೆ ನಿಯಮ ಹಾಗೆ, ಚಂದ್ರಗ್ರಹಣಕ್ಕೆ 3 ಯಾಮ ಸಾಕು. ಆದರೆ ಪೂರ್ಣ ಚಂದ್ರಗ್ರಹಣ ಎಂಬ ಕಾರಣದಿಂದ 4 ಯಾಮ ಬಿಡೋ ಒಂದು ಪದ್ಧತಿ ಇದೆ. ಕೆಲವೇ ಮಾಡ್ತಾರೆ, ಚಂದ್ರಗ್ರಹಣಕ್ಕೆ 3 ಆದ್ರೆ 3 ಹೊತ್ತು ಮಾಡಿದ್ದಾರೆ, ಇಷ್ಟೇ ವ್ಯತ್ಯಾಸ. ಕಾರಣ ಯಾಕೆ ವ್ಯತ್ಯಾಸ ಬಂತು ಅಂದರೆ, ಆ ವಾಕ್ಯ ಅರ್ಥ ಮಾಡಿಕೊಂಡ್ರೆ ಡಿಫರೆನ್ಸ್ ಬಂದಿದೆ, ಗೊತ್ತಾಯ್ತಾ? 3 ಯಾಮ 4 ಯಾಮ ಅನ್ನೋ ಪದ, ಅದ್ರ ಬಗ್ಗೆ ಕಾಂಟ್ರವರ್ಸಿ ಇಲ್ಲ. ಈ ಫಸ್ಟ್ ಕಾಂಟ್ರವರ್ಸಿ ಏನು, ಯಾಮದ ಅರ್ಥ. ಈ ಸೆಕೆಂಡ್ ಕಾಂಟ್ರವರ್ಸಿ ಪೂರ್ಣ ಚಂದ್ರಗ್ರಹಣ ಸಾಮಾನ್ಯ ಚಂದ್ರಗ್ರಹಣ ವ್ಯತ್ಯಾಸ ಗಮನಿಸದೆ ಇರೋದು. ಆದ್ದರಿಂದ ಆ ಆ್ಯಂಗಲಲ್ಲಿ ನೋಡೋರಿಗೆ ಅದು, ಈ ಆ್ಯಂಗಲ್ ನೋಡೋದು ಯಾವ ಸರಿ ಯಾವ ತಪ್ಪಿ ಪ್ರಶ್ನೆ ಇಲ್ಲ. ಈಗ ಯಾವ ಸರಿ ಅವ್ರು ಯಾವ ರೀತಿ ಯೂ ಮಾಡ್ತಾರೆ ಅನ್ನೋದು ಇಂಪಾರ್ಟೆಂಟ್ ಅಷ್ಟೇ. ಆದ್ದರಿಂದ ಅವರವ್ರ ಸಂಪ್ರದಾಯ ಪ್ರಕಾರ ಮಾಡಿದ್ರೆ ಆಯಿತು, ಗೊತ್ತಾಯ್ತಾ? ಏನು ಸ್ಮೃತಿ ಎಂಬುದು ಯಾವಾಗ ಏನಾಗುತ್ತೆ, ಅಂಬಿಗೇಟಿ ಇದ್ದಾಗ ಸಾವಕಾಶ ಅಂತೀವಲ್ಲ, ಹಾಗೆ ಸಾವಕಾಶ ಅಂದ್ರೆ ಏನೋ ಇನ್ನೊಂದು ಅರ್ಥ ಮಾಡೋಕ್ಕೆ ಅವಕಾಶ ಇದ್ದಾಗ ಇದೇ ಸರಿ ಅಂತ ಹೇಳೋದಕ್ಕೆ ಹಠ ಮಾಡಕ್ಕೆ ಬರೋದಿಲ್ಲ. ಒಂದೇ ಅರ್ಥ ಮಾಡಿದಾಗ ಸರಿ ಅಂತ ಹೇಳ್ಬೋದು. ಅದು ಜೊತೆಗೆ 2 ಅರ್ಥನೂ ಆಗುತ್ತೆ. ಅದಕ್ಕೆ 3 ಯಾಮ 4 ಯಾಮ ಪದಕ್ಕೆ ಹೇಗೂ ಅರ್ಥ ಆಗುತ್ತೆ ಅಂದ್ರೆ, ಇದೇ ಅಂತ ಹೇಳಿದ ಪದ್ಧತಿ ಇಲ್ಲ. ಅದರಿಂದ ಕೆಲ ಅರ್ಥ ಮಾಡಿದಾಗ ಮಾಡ್ತೀವಪ್ಪ ಅಂತ ಹೇಳಿದ್ರು. ನಿಮ್ಮ ಇಷ್ಟ ಮಾಡ್ರಿ, 10:00 ಆಫೀಸ್, 10 ಗಂಟೆಗೆ ಹೋಗಿ ಕೊಡ್ತಾರೆ ಅವರು, ಅವ್ರ ಇಷ್ಟ. ಸಿರ್ಬೇಕು ಹಿಂದಿನ ರಾತ್ರಿನೇ ಕೂತಿರ್ತಾರೆ ಕೆಲವರು. ಕೆಲವರು ಏನು ಮಾಡ್ತಾರೆ, ಶುರು ಆದ್ಮೇಲೆ ಹೋಗ್ತಾರೆ, ಟ್ರೈಲರ್ ಮುಂದಾನೆ ಹೋಗ್ತೀವಿ ಅಂತಾರೆ. ಅದು ತಪ್ಪಲ್ಲ, ಅವರವ್ರ ಆ್ಯಂಗಲ್ ಮೇಲೆ ಡಿಪೆಂಡ್ ಆಗೋದ್ರಿಂದ ಅದು ಫಾಲೋ ಮಾಡಿದರೆ ಸಾಕು. ಆದರೆ ಭಾಳ ಇಂಪಾರ್ಟೆಂಟ್ ಅಂದರೆ, ಗ್ರಹಣದಲ್ಲಿ ಯಾವ ನಾಶಿಗೆ ನಕ್ಷತ್ರಕ್ಕೆ ದೋಷ ಇರುತ್ತೆ ಅವ್ರು ಮುಖ್ಯವಾಗಿ ಎಲ್ಲ ಹೋಮವನ್ನು ಮಾಡ್ತಾರೆ, ಅದೆಲ್ಲ ವ್ಯವಸ್ಥೆ ಮಾಡಿರ್ತಾರೆ ಮಾಡ್ತಾರೆ. ಆದರೆ ಅದು ಮಾಡ್ತೀವಿ ಅಂತ ಇವ್ರು ಮಲ್ಕೊಂಡ್ಬಿಟ್ರೆ ಭಾರಿ ಒಪ್ಪಿಸ್ತಿದ್ರು. ಅಲ್ಲಿ ಹಾಗೂ ಹೋಮ ಮಾಡ್ತಾರಿದ್ರೆ ನಿದ್ದೆ ಹೊಡಿತಿದ್ರೆ ಕೆಲಸ ಮಾಡಲ್ಲ, ಗೊತ್ತಾಯ್ತಾ? ಕೆಲಸ ಮಾಡಬೇಕಾದ್ರೆ ಏನು ಮಾಡಬೇಕು, ಇವರು ಕೂಡ ಆ್ಯಕ್ಟಿವ್ ಆಗಿರಬೇಕು ಆ ಟೈಮ್ದೊಳಗೆ. ಅಟ್ಲೀಸ್ಟ್ ಹೋಮ ಮಾಡಿಸೋ ಇವ್ರು ಕೂತಿರ್ತಾರಲ್ಲ, ಸೇವಾಕರ್ತ ಮುಂದೆ ಕೂತಾಗ ಎದ್ದು ಕೂತಿರಬೇಕು, ಅಲ್ಲೇ ಹೋಗಿ ಕೂತ್ರೆ ಭಾರಿ ಸಂತೋಷ. ಇಲ್ಲದ್ರೆ ಮನೆಯಲ್ಲಾರು ಕೂಡ ಏನು ಮಾಡ್ಕೋಬೇಕು, ಪಾರಾಯಣ ಇತ್ಯಾದಿ ಮಾಡಿ ಕಾಲ ಕಳಿಬೇಕು, ಹೊರತು ಮಲಕೊಳ್ಳೋದು ಅವೆಲ್ಲ ಮಾಡಿದ್ರೆ ಭಾರಿ ತಪ್ಪು. ಹಿಡಿ ಸ್ನಾನ ಬಿಟ್ಟು ಸ್ನಾನ ಕಂಪಲ್ಸರಿ, ಎಲ್ಲರೂ ಮಾಡಬೇಕಲ್ಲ, ಮಾಡಲೇಬೇಕು. ಮಕ್ಕಳ ಸಮೇತ ಎಲ್ರಿಗೂ ಕೂಡ ಅದನ್ನು ಮಾಡಿಸಲೇಬೇಕು. ಹಿಡಿ ಸ್ನಾನ ಮಾಡಿದ ಹೋದ್ರೆ ಏನಾಗುತ್ತೆ, ಅಪಮೃತ್ಯು ಬರುತ್ತೆ. ಹಿಡಿ ಸ್ನಾನ ಅಪಮೃತ್ಯು ದೋಷ ಇದೆ. ಬಿಟ್ಟು ಸ್ನಾನ ಮಾಡಿದ ಹೋದ್ರೆ ಸೂತಕ ಕಂಟಿನ್ಯೂ ಆಗುತ್ತೆ ಎಲ್ಲಿವರೆಗೂ, ಇನ್ನೊಮ್ಮೆ ಆ ಗ್ರಹಣ ಬರೋವರೆಗೂ. ಇದು ಇನ್ನೂ ಗ್ರಹಣಿಗೆ ಬರೋದಿಲ್ಲಂತೆ, ಸೆಂಚುರಿಯಲ್ಲಿ ಬರೋದಿಲ್ಲಂತೆ, ದೇವರ ಪೂರ್ತಿ ಬಯಲಿಗಿದ್ದಾಗ ಲೆಕ್ಕ. ಆಮೇಲೆ ಜನ ಖುಷಿ ಆಗುತ್ತೆ, ಅರ್ಧ ಸನ್ಯಾನ ಮಾಡಿದ್ರೆ ಆಯ್ತು ಆಮೇಲೆ ಅಂತೇಳಿ. ಸೂತಕ ಅರ್ಧ ಸನ್ಯಾನ ಕ್ಯಾನ್ಸಲ್ ಆಗುತ್ತಲ್ಲ ಅರ್ಧಕ್ಕರ್ಧ, ಆ ಥರ ಅಡ್ವಾಂಟೇಜ್ ಅಲ್ಲ. ಯಾವ ಒಳ್ಳೆ ಕೆಲಸಕ್ಕೂ ಬರೋದಿಲ್ಲ, ಹಾಗಾಗಿಬಿಡುತ್ತೆ. ಆದ್ದರಿಂದ ಎಂದು ಕೂಡ ಏನು ಮಾಡಬಾರ್ದು, ಕೆಲವು ಏನು ಮಾಡ್ತಾರೆ, ಬಿಡ್ಬೇಕಾದ್ರೆ 3:55 ಗ್ರಹಣ ಬಿಡೋದು, ಇನ್ನೇನದು 1/2 ಗಂಟೆ ಯಾರು ಸ್ನಾನ ಕೆದ್ದು ಬಿಡ್ಬೋದು ಆಮೇಲೆ ಅದು ಹಾಗೆ ಬಿಡ್ತಾರೆ, ಬಿಡಬಾರ್ದು. ಅದು ಬೇರೆ ಇದು ಬೇರೆ. ಈ ಸ್ನಾನಾಂಗವಾದ ಸ್ನಾನ ಗ್ರಹಣಾಂಗ ಸ್ನಾನ ಬೇರೆ, ಅದು ಆನ್ಯಕರಂಗ ಸ್ನಾನ ಬೇರೆ. ಆದ್ದರಿಂದ ಎರಡನ್ನೂ ಮಾಡಬೇಕೆ ಹೊರತು ಎರಡನ್ನು ಒಂದರಲ್ಲೇ ಸೇರಿಸಬಾರ್ದು, ಸೇರಿಸಿದ್ರೆ ತಪ್ಪಾಗಿಬಿಡುತ್ತೆ. ಆ ರೀತಿ ಸಂಬಳ ಕೊಡೋಕೆ ಆ ರೀತಿ ಸೇರಿಸಿಬಿಟ್ರೆ ಯಾವುದ್ರ ಮೂರು ಸೇರಿಸ್ಬಿಟ್ಟು ಬರುತ್ತಾ ಇಲ್ಲ, ಆ ಅಕೌಂಟ್ ಬೇರೆ ಈ ಅಕೌಂಟ್ ಬೇರೆ. ಆದ್ದರಿಂದ ಮೇಂಟೈನ್ ಮಾಡಬೇಕು ಅದನ್ನು. ಕೆಲವು ತುಂಬ ಜನ ಹಾಗೆ ಮಾಡಿಬಿಡ್ತಾರೆ, ಕೆಲವರಂತೂ 10ಕ್ಕೆ ಬಂದಿದ್ದವ್ರು ಬೆಳಿಗ್ಗೆ 6 ಕೇಳ್ತಾರೆ, 2 ಸ್ನಾನ ಆಗಿರ ಎಲ್ಲ ಹೋಯ್ತು ಅವರು. ನಿಮ್ಮ ತಮಾಷೆ 199 ಪಾಲು ಜನ ಹಾಗೆ ಮಾಡ್ತಾರೆ. ನಮ್ಮಲ್ಲೂ ಕೂಡ ಅನೇಕರು ಪಾರಾಯಣ ಕೊಡೋದು ತರ್ಪಣ ಕೊಡೋದು ಕೊಟ್ಟು ಮಾಡ್ಕೊಂಡ್ಬಿಡ್ತಾರೆ, ಅದು ತಪ್ಪದು. ಗ್ರಹಣ ಕಾಲ ಆದರೆ ಸೋಮಸೂರ್ಯೋಪರಾಗೇಚ ಪುಷ್ಯಾರ್ಕಾದಿ ರಾಘವೇಂದ್ರ ಸ್ತೋತ್ರ ಅನೇಕ ಮೆಸೇಜ್ ಬೇರೆ ಕೊಡುತ್ತೆ. ಅದರಲ್ಲಿ ಮೆಸೇಜ್ ಸೋಮಸೂರ್ಯ ಉಪರಾಗದಲ್ಲಿ ರಾಘವೇಂದ್ರ ಸ್ತೋತ್ರ ಹೇಳಬೇಕು ಅಷ್ಟೇ ಅಲ್ಲ, ಮಂತ್ರ ಜಪಕ್ಕೆ ಭಾರಿ ಶ್ರೇಷ್ಠ ಅಂತ ಅರ್ಥ. ಎಲ್ಲ ಮಂತ್ರಕ್ಕೂ ಅಪ್ಲಿಕಬಲ್, ಇದು ಒಂದು ಸ್ತೋತ್ರ ಆದರೆ ಅದಕ್ಕೂ ಅಪ್ಲಿಕಬಲ್. ಅರ್ಥ ಆಯ್ತಾ? ಉಪರಾಗ ಗ್ರಹಣ, ಸೋಮೋಪರಾಗ ಸೂರ್ಯೋಪರಾಗ, ಚಂದ್ರಗ್ರಹಣ ಸೂರ್ಯಗ್ರಹಣ. ಆ ಕಾಲಕ್ಕೆ ಯಾವುದೇ ಸ್ತೋತ್ರ ಮಂತ್ರನ ಒಂದನ್ನೇ ಮಾಡಿದರೆ ಬಹಳ ಸಿದ್ಧಿ ಬರುತ್ತೆ. ಅದು ಅನೇಕರಲ್ಲೂ ಕೂಡ ಎಂಟ್ರಿ ಸಿಗುತ್ತೆ. ವಿಷ್ಣು ಸಹಸ್ರನಾಮ ಹೇಳ್ಬೋದು, ವಿಷ್ಣು ರಾಘವೇಂದ್ರ ಸ್ತೋತ್ರ, ವಾಯುಸ್ತುತಿ, ಅಥವಾ ಸರ್ವರ ಆದ್ಯಂತ ಗ್ರಂಥಗಳ ಪಾರಾಯಣ ಅಥವಾ ಗ್ರಂಥದ ಪಾರಾಯಣ ಏನ್ ಬೇಕಾದ್ರೆ ಮಾಡ್ಬೋದು. ಒಟ್ಟು ಏನ್ ಮಾಡ್ಕೊಡೋದು, ಟೈಮಲ್ಲಿ ಏನ್ ಮಾಡೋದು ಕಳ್ಕೋಬಾರ್ದು. ಅಂತ ಗ್ರಹಣ ಬಳಸಿದ್ರೆ ಮತ್ತೆ ಶತಮಾನದಲ್ಲೇ ಮತ್ತೆ ಬರೋದಿಲ್ಲ ಅಂತ ಹೇಳಿದ್ರೆ ಎಂಥ ದೊಡ್ಡ ಲಾಸ್ ಮಿಸ್ ಆಗತ್ತೆ. ಒಂದೇ ಒಂದು ಚಾನ್ಸ್ ಸಿಕ್ಕಿರೋದು ಬಿಡಬಾರ್ದು, ಪೂರ್ತಿ ಉಪಯೋಗ ಮಾಡ್ಕೋಬೇಕು. ಬೆಳಗ್ಗೆನೇ ಒಂದು ಬೇರೆ ಪ್ರತ್ಯೇಕ ತೆಗೆದಿಟ್ಕೊಂಡ್ಬಿಡ್ಬೇಕು. ಆಗ ದೇವ್ರನ್ನ ಮುಟ್ಟಾಗಿಲ್ಲ, ಗ್ರಹಣ ಕಾಲಕ್ಕೆ ದೇವ್ರನ್ನ ಮುಟ್ಟಾಗೇ ಇಲ್ಲ. ಎಲ್ಲ ದೇವಸ್ಥಾನ ಬಾಲಾಕ್ಬಿಟ್ಟಿರ್ತಾರೆ ಗೊತ್ತಲ್ಲ, ದೊಡ್ಡ ದೊಡ್ಡ ದೇವಸ್ಥಾನ ಬಾಲೆ ತೆಗೆಯೋದಿಲ್ಲ, ಅದು ಸುತ್ತಿ ಮುಂದೆ ಮುಗಿಯಾದ್ರೂ ಬಾಲ ಓಪನ್ ಮಾಡೋದಿಲ್ಲ ಗೊತ್ತ. ಉಡುಪಿಯಿಂದ ಹಿಡಿದು ಎಲ್ಲ ಕಡೆ ಅಷ್ಟೇ. ಆ ಕಾಲಕ್ಕೆ ದೇವ್ರ ಪೂಜೆ ದೇವ್ರನ್ನ ಮುಟ್ಟಾಗಿಲ್ಲ ಆ ಸಮಯದಲ್ಲಿ. ಯಾವಾಗ ಎಲ್ಲಿ ಮುಟ್ತೀರಿ, ಯಾವ್ದನ್ನು ಮುಟ್ತೀರಿ? ಹೌದು ಹೌದು, ಸಾರಿಗೆ ತರ್ಪಣಕ್ಕೆ ಬೇಕಿಲ್ಲ ಬೇಕಿಲ್ಲ. ಯಾವಾಗಲೂ ತರ್ಪಣ ಸಾರಿಗೆ ಮೇಲೆ ಕೊಡಾಗಿಲ್ಲ. ಎಲ್ಲಿ ಕೊಡ್ಬೇಕು ಅದನ್ನ? ಬರೀ ಪಾತ್ರೆಯಲ್ಲಿ ಕೊಡಬೇಕು ಹೊರತು ದೇವ್ರ ಮೇಲೆ ಯಾವ ವಿಗ್ರಹದ ಮೇಲೂ ಕೊಡಾಗಿಲ್ಲ. ಅದ್ರ ಮೇಲೆ ಕೊಡ್ಬೇಕು. ಯಾವ್ದ್ರ ಮೇಲೆ? ಇದ್ರ ಮೇಲೆ. ಯಾವ್ದಕ್ಕೆ? ಅದು ಬೇರೆ. ಅದು ಕೆಲವು ಮಂತ್ರ ಜಪ ಮಾಡಿರ್ತಾರೆ, ಆ ಮಂತ್ರ ಒಂದೇ ಬಂದು ಯಾವುದೋ ಜಪ ಮಾಡ್ತಾರೆ. ಆ ಮಂತ್ರ ಜಪ ಮಾಡಬೇಕಾದ್ರೂ ಕೂಡ ಉಡುತ್ತರಂತೆ ಸಾಲಿಗ್ರಾಮ, ಇಲ್ಲಿ ಸಾಲಿಗ್ರಾಮ ಬೇಕಾಗಿಲ್ಲ, ಅನುಸಂಧಾನ ಮಾಡ್ಕೊಂಡು ಕೊಟ್ಟರೆ ಸಾಕು ಇದೆ ಅಂತೇಳಿ ಅಷ್ಟೇ. ಇನ್ನು ಈ ತರ್ಪಣಗಳಿಗಂತೂ ಇಲ್ಲೇ ಇಲ್ಲ, ಪಿತೃತರ್ಪಣಾದಿಗಳಿಗಂತೂ ಪ್ರಸಕ್ತಿನೇ ಇಲ್ಲ. ಆಯಾ ಮಂತ್ರ ಜಪ ಮಾಡಿದಾಗ ಬೇರೆ ದಿವಸಗಳಲ್ಲಿ ಮಾಡೋದು ಆಗ ಅನ್ವಯ ಅಲ್ಲ. ಉದಾಹರಣೆ ಗ್ರಹಣ ಕಾಲ ಶ್ರಾದ್ದ ಮಾಡಬೇಕು ಅಂತಿದೆ, ಶ್ರಾದ್ದ ಮಾಡೋಕ್ಕೆ ಬರೋದಿಲ್ಲ, ಯಾಕೆ ಅಡಿಗೆನೇ ಇಲ್ಲ ಮಾಡೋಕ್ಕೆ. ಅದು ಹಿರಣ್ಯ ಶ್ರಾದ್ದ ಮಾಡಿ ಸಂಕಲ್ಪ ಸರ, ಹಿರಣ್ಯ ಅಷ್ಟೇ ಹೊರತು ಈ ಶ್ರಾದ್ದ ಮಾಡೋಕ್ಕೆ ಬರೋದಿಲ್ಲ. ಅದಕ್ಕೇನೆ ಯಾವ ಕಾಲಕ್ಕೆ ಅದು ಅಸಾಧ್ಯ ಆವಾಗ ನಾಟ್ ಅಪ್ಲಿಕಬಲ್. ಏನು ಮಾಡಬೇಕಾಗ? ಬರೀ ಶುದ್ಧ ಪಾತ್ರೆಯಲ್ಲಿ ಇಟ್ಕೊಂಡು ಅಲ್ಲಿ ತುಳಸಿ ಇಟ್ಕೊಂಡು ಕೊಟ್ಟರು ಸಾಕು, ಗೊತ್ತಾಯ್ತಾ? ಅದು ಸಹ ಮನಸ್ಸಿನ ಮಧ್ಯ ಹಿಂಚಿಸಿಕೊಟ್ರು ಆಯ್ತು. ಇದೆ ಹಾಂ, ಇಟ್ಕೊಂಡು ತರ್ಪಣಕ್ಕೆ ಉಪಯೋಗಿಸ್ಬೋದು. ಬರೀ ತರ್ಪಣ, ಬರೀ ತರ್ಪಣಕ್ಕೆ ಪಿತೃತರ್ಪಣ ಕೊಡಬೇಕಲ್ಲ. ಆಗಲ್ಲ, ಅದೇ ವಿಶೇಷ. ಗ್ರಹಣ ಹಿಡಿದಾಗ ಏನಾಗೋದಿಲ್ಲ, ಅಪವಿತ್ರ ಆಗೋದಿಲ್ಲ. ಯಾವಾಗ ಅಪವಿತ್ರ ಆಗೋದದು? ಗ್ರಹಣ ಬಿಟ್ಟ ತಕ್ಷಣ ಅದು ಮತ್ತೆ ಉಪಯೋಗಿಸಕ್ಕೆ ಬರಲ್ಲ. ಮೂರನೇ ಗ್ರಹಣದ ಕಾಲಕ್ಕೆ ಎರಡಿದೆ, ಒಂದು ದೃಷ್ಟಿಯಿಂದ ಗ್ರಹಣ ಮೈಲಿಗೆ, ಯಾಕೆ ಶುದ್ಧವಾದ ಕಿರಣಗಳು ಬಿಡೋದಿಲ್ಲ ಅದರಿಂದ ಮೈಲಿಗೆ. ಇನ್ನೊಂದು ದೃಷ್ಟಿಯಿಂದ ಏನದು, ಆಗಷ್ಟೇ ಭಾರಿ ಮಡಿ, ಆಗಷ್ಟೇ ಆಗಷ್ಟೇ ಭಾರಿ ಮಡಿ. ಆದ್ದರಿಂದ ಎಷ್ಟು ಮಟ್ಟಿಗೆ ಗೊತ್ತು, ಸೂತಕ ಇದ್ದವರಿಗೂ ಆಗ ಸೂತಕ ಇಲ್ಲ, ಆ ಪೀರಿಯಡ್ ಮಾತ್ರ ಸೂತಕ ಇಲ್ಲ. ಏನು ಮಾಡ್ಬೋದು ಅವರು ಮತ್ತೆ ಎಲ್ಲ ನಾರ್ಮಲ್ ಮಾಡ್ಬೋದು. ಅಷ್ಟೊತ್ತು ಪೂರ್ಣ ಶುದ್ಧ ಇದ್ದ ಲೆಕ್ಕ. ಅದು ಹೊರಗಾದವರಿಗೂ ಕೂಡ ಏನಿಲ್ಲಾಗ, ಪೂರ್ತಿ ಮೈಲಿ ಇಲ್ಲ. ಅವ್ರು ಜಪ ಗುರುಮಂತ್ರ ಮಾಡ್ಕೋಬೋದು ಆ ಟೈಮ್ನಲ್ಲಿ ಮಾತ್ರ, ಆ ಟೈಮ್ನಲ್ಲಿ ಮಾತ್ರ. ಅದು ಮೂರು ತಕ್ಷಣ ಮುದುವೆ, ಅದು ಕರೆಂಟ್ ಹಿಡಿದು ಅಷ್ಟೊತ್ತು ಇದು ಕರೆದಾಗೆ, ಕರೆಂಟ್ ಅಂತ ಕರೆದಾಗೆ. ಆಮೇಲೆ ಇಲ್ಲ ಆ ಕಾಲಕ್ಕೆ. ಯಾತಕ್ಕೆ ಹೇಳಿ ಅಷ್ಟು ಹೇಳಿದ ಮೇಲೆ ಇವರು ಉಳಿದವ್ರಿಗೆ ನಿದ್ದೆ ಹೊಡೆದ್ಬಿಟ್ರೆ ಏನು ಮಾಡಬೇಕು? ಸೂತಕದವರಿಗೂ ಆಗ ಮಂತ್ರಾಧಿಕಾರ ಇದೆ ಅಂತ ಹೇಳಿದಾಗ ಇವ್ರು ಸರಿಯಾಗಿದ್ದವ್ರು ಮಾಡ್ಕೊಂಡ್ಬಿಟ್ರೆ ಎಷ್ಟು ಒಳ್ಳೆ ಮಿಸ್ ಮಾಡ್ಕೊಂಡ್ಬಿಡ್ತಾರೆ. 100-90 ಜನಕ್ಕೆ ಕಾನ್ಸೆಪ್ಟೇ ಗೊತ್ತಿಲ್ಲ, ಅಲ್ಲಿ ಬರೆಸಿದ್ದೇವೆ ಮಠಕ್ಕೆ ಬರೆಸಿದ್ದೇವೆ ಅಂತೇಳಿ ಮಾಡ್ಕೊಂಡ್ಬಿಟ್ರೆ ಏನರ್ಥ? ತಪ್ಪು. ಹಾಗೆ ಇನ್ನು ಅದನ್ನು ಮರದ ಮಾಡ್ಕೊಡೋರು ಇದ್ದಾರೆ, ಬೇಕಾಷ್ಟು ಜನ ಇದ್ದಾರೆ. ಹೇಳಿದ್ ಇನ್ನು ಹೇಳಿದ 99.99 ಜನ ಫಸ್ಟ್ ಕ್ಲಾಸ್ ನಿದ್ದೆ ಹೊಡಿತಿರ್ತಾರೆ. ಉಳಿದಕ್ಕೆ ಅದಕ್ಕೆ ಡಿಫ್ರೆನ್ಸೇ ಗೊತ್ತಿರೋದಿಲ್ಲ ಅವ್ರಿಗೆ. ಹಾಂ, ಬರ ತುಳಸಿ ಮೈಲಿಗೆನೇ ಇಲ್ಲ, ತುಳಸಿ ಮೈಲಿಗೆ, ತುಳಸಿ ದರ್ಭೆ ಅವಕ್ಕೆಲ್ಲ ಮೈಲಿಗೆ ಇಲ್ಲ. ಹಾಲು ಮೊಸರಿಗೆಲ್ಲ ಮೇಲೆ ದರ್ಬೆ, ಅವಳು ದರ್ಬೆ, ಹಾಲು ಮೇಲೆ ದರ್ಬೆ ಇಟ್ಬಿಟ್ರೆ ಮುಗಿದೋಯ್ತು. ದರ್ಬೆಗಷ್ಟು ಶಕ್ತಿ ಇದೆ, ಅಮೃತ ಅದು. ಏನ ಗ್ರಹಣದ ವಿಶೇಷ? ಅದು ಗ್ರಹಣದ ವಿಶೇಷ, ಆದ್ರಿಂದ ದೋಷ ಇಲ್ಲ. ಗ್ರಹಣದ ವಿಶೇಷ ಕಾಲದಲ್ಲಿ ಅದಕ್ಕೇನೆ ಗ್ಯಾಪ್ ಯಾತಕ್ಕೆ ಕೊಟ್ಟಿರ್ತಾರೆ ಗೊತ್ತಾ? ಎಲ್ಲ ಜೀರ್ಣ ಆಗಿರಲಿ ಅಂತೇಳಿ, ಗೊತ್ತಾಯ್ತಾ? ಅದಕ್ಕೆ ಯಾತಕ್ಕೆ 4 ಯಾಮ 3 ಯಾಮ ಕೊಡ್ತಾರೆ ಅಂದರೆ ಇನ್ನೊಂದದು. ಆ ಕಾಲದ ಅಷ್ಟೊತ್ತಿಗೆ ಆಹಾರ ಪೂರ್ಣ ಜೀರ್ಣ ಆಗಿಬಿಡುತ್ತೆ, ಹೊಟ್ಟೆಯಲ್ಲಿ ಏನಿರೋದಿಲ್ಲ. ದೇರ್ಫೋ ಹೊಟ್ಟೆಯಲ್ಲಿ ಆಹಾರ ಇತ್ತು ಅಂದರೆ ಗ್ರಹಣದ ಎಫೆಕ್ಟ್ ಅದ್ರ ಮೇಲೆ ಬಿಡುತ್ತೆ, ಅದು ಏನಾಗುತ್ತೆ ನಮಗೆ ಪಾಯ್ಸನ್ ಆಗುತ್ತೆ. ಅರ್ಥ ಆಯ್ತಾ? ಪಾಯ್ಸನ್ ಆಗೋದ್ರಿಂದ ಎಂದು ಗ್ರಹಣ ಕಾಲಕ್ಕೆ ಏನು ಮಾಡಿಕೊಡೋದು? ಹೊಟ್ಟೆಯಲ್ಲಿ ಏನಿರಬಾರ್ದು, ಹೊಟ್ಟೆಯಲ್ಲಿ ಏನಿರಬಾರ್ದು. ಆದ್ದರಿಂದ ಈ ಯಾವುದು ಗ್ಯಾಪ್ ಕೊಡೋದು ಅದಕ್ಕೇನೆ ವೇದ ಕಾಲ ಅಂತ ಅದಕ್ಕೆ ಕರೆಯೋದು. ಆ ಗ್ಯಾಪಲ್ಲಿ ಸರಿಗೆ ಹೋಗೋದು. ಇನ್ನೊಂದು ಕಾರಣ ಏನು ಅಂದರೆ, ಅಷ್ಟೊತ್ತಿಗೆ ಜಪ ಮಂತ್ರ ಎಲ್ಲ ಮಾಡಬೇಕಾದ್ರೆ ಹಸ್ಟ್ ಹೊಟ್ಟೆಯಲ್ಲಿ ಇರಬೇಕು, ಇಷ್ಟೊತ್ತಿಗೆ ಅರ್ಥ ಏನಾಗಿರ್ತದೆ, ಡೈಜೆಸ್ಟ್ ಆಗಿಬಿಡುತ್ತೆ, ಪೂರ್ತಿಯಾಗಿ ಶುದ್ಧಿ ಕೊಟ್ಬಿಡುತ್ತೆ. ಎರಡು ಕಾರಣಕ್ಕೂ ಬೇಕದು, ಗೊತ್ತಾಯ್ತಾ? ಮಂತ್ರ ಜಪ ಅಧಿಕಾರ ತರ್ಪಣಾದಿ ಅಧಿಕಾರಕ್ಕೆ ಖಾಲಿ ಹೊಟ್ಟೆಗೂ ಹೆಲ್ಪ್ ಮಾಡುತ್ತೆ. ಮತ್ತು ಆ ಕಾಲದಲ್ಲಿ ದೋಷಕ್ಕೆ ಬರೋದ್ರಿಂದ ಆಹಾರ ಇರಬಾರದು ಹೊಟ್ಟೆಯೊಳಗೆ, ಪೂರ್ತಿ ಕ್ಲಿಯರ್ ಆಗಿರಬೇಕು, ಅದಕ್ಕೋಸ್ಕರ ಡೈಜೆಸ್ಟ್ ಆಗಿಬಿಡುತ್ತೆ. ಇದು ಸೈಂಟಿಫಿಕಲಿ ಕರೆಕ್ಟ್. ಅದು 3-6 ತಾಸಿನೊಳಗೆ ಏನಾಗುತ್ತದೆ, ಹೊಟ್ಟೆ ಪೂರ್ತಿ ಖಾಲಿ ಆದರೆ ಒಳ್ಳೆ ಆರೋಗ್ಯವಂತ ಅಂತ ಅರ್ಥ. ಹಾಗೆ ಬಿದ್ದರೆ ಏನಾಗುತ್ತೆ, ಹೊಟ್ಟೆ ಎಲ್ಲ ಶುರುವಾಗುತ್ತೆ, ಏನಾಗಿಲ್ಲ ಡೈಜೆಸ್ಟ್ ಆಗಿದೆ ಅಂತ. ಏನು ಎಲ್ಲದಕ್ಕೂ ಕಾಮನ್, ಅದು ಮಧ್ಯಕಾಲದಲ್ಲೇ ಸ್ವಲ್ಪ ಮುಗಿಬೇಕು. ಮಧ್ಯಕಾಲ ಮುಗುತ್ತೆ, ಸೆಕೆಂಡ್ ಹಾಫ್ ಶುರುವಾಗ್ತಿರ್ಲಕ್ಕೆ ಕೂತ್ಬಿಡೋದು, ಮಧ್ಯ ಮತ್ತೆ ಬಂದು ಪಾರಾಯಣ ಕಂಟಿನ್ಯೂ ಮಾಡೋದು. ಅಷ್ಟೇ, ಪೂರ್ತಿ ಮುಗಿ ಮನೆಗಲ್ಲ, ಮಧ್ಯ ಅದೊಂದು ಸ್ಟೇಜ್ ಮುಗಿದ ತಕ್ಷಣ ಎಕ್ಸಾಕ್ಟ್ಲಿ ಹಾಫ್ ಆದಮೇಲೆ ತರ್ಪಣ ಕೊಟ್ಬಿಟ್ಟು ಮತ್ತೆ ಪಾರಾಯಣ ಕಂಟಿನ್ಯೂ ಮಾಡೋದು. ಜಪ ಪಾರಾಯಣ ಯಾವುದೇ ಎಲ್ಲ ದೇವತೆಗಳಿಗೆ, ಎಲ್ಲ ದೇವತೆಗಳಿಗೆ ಕೊಡು, ದೇವತರ್ಪಣ ಎಲ್ಲ ತರ್ಪಣ ಕೊಡ್ಬೋದು. ಇವತ್ತು ಬ್ರಹ್ಮಯಜ್ಞ, ಬ್ರಹ್ಮಯಜ್ಞ ತರ್ಪಣ ಎಲ್ಲರಿಗೂ ಕೊಡ್ಬೋದು, ಕೊಡಬೇಕು ಎಲ್ಲರಿಗೂ ಕೊಡ್ಬೇಕು. ಏನ ಏನ ಅದಕ್ಕೆ ಏನು ಹೇಳಿಲ್ಲ, ಏನು ಹೇಳಿದೆ ನಾನು, 9-12 ಒಂದು ಯಾಮ, ಅದು ಟಚ್ ಆಗೋದ್ರಿಂದ ಯಾಮ ಪೂರ್ತಿ ತಗೋಬೇಕು ಅಂತ ಅರ್ಥ. ಅದರಲ್ಲಿ ಕೆಲವು ಮಠಗಳಲ್ಲಿ ವ್ಯತ್ಯಾಸ ಇದೆ. ಕೆಲವು ಮಠಗಳಲ್ಲಿ ಯಾಮ ಅಂತ ಹೇಳಿದರೆ ಒಂದು ಭಾಗ ಟಚ್ ಆದರೂ ಕೂಡ ಅದು ಫುಲ್ ಯಾಮ ತಗೋಬೇಕಾಗ. ಸೊ ಉದಾಹರಣೆ 9-12 ಆಗ್ತಿತ್ತು, 9-12 ಆಗ್ತಿತ್ತು. ಬಟ್ 11:30 ಯಾಕೆ ಮಾಡಿದ್ರು ಅಂದರೆ ಅದು ಸ್ವಲ್ಪ ಮೊದಲೇ ಹಿಡಿಯುತ್ತೆ, ಕರೆಕ್ಟ್ 12ಕ್ಕಲ್ಲ. ಕರೆಕ್ಟ್ 12 ಕಡಿದ್ರೆ ನಿಮ್ಗೆ 3 hours ಸಿಗೋದು, ಗೊತ್ತಾಯ್ತು, 3 hours ಬೆನಿಫಿಟ್ ಸಿಗ್ತಿತ್ತು. ಆ ಸಿಗದೆ ಹೋಗಿದ್ದರಿಂದ 5 ವರ್ಷ ಕಡೆ ಬಂತು, ಅಲ್ಲಿ 9ಕ್ಕೆ ಬಂತಾಗ ವಾಪಸ್ 9:17 ಯಾಕಾಯಿತು, ಸೂರ್ಯೋದಯ 9:06-17ಕ್ಕೆ, ಸೂರ್ಯೋದಯ 6:17ಕ್ಕೆ ಆದ್ರಿಂದ ಒಂದು ಯಾಮ ಮುಗಿಯೋದಾಗ 9:17ಕ್ಕೆ ಆ ಲೆಕ್ಕ ಇಟ್ಕೊಂಡು. ಯಾಕೆ ಹೇಳಿದ್ರು, ಯಾಕೆ ಮಾಡಿದ್ರು ಅಂದ್ರೆ ಕರೆಕ್ಟ್ 14 hours ತಗೊಂಡ್ರು, 4:12 ಮಾಡಿಬಿಟ್ರು. ಗೊತ್ತು ಇವ್ರೇನು ಮಾಡಿದ್ರು, ಅದೇ ಹೇಳ್ತಿರೋದು ನನಗೆ. ಅವ್ರು ತಗೊಳ್ಳೋಕೆ ಕಾರಣ ಏನು ಅಂತ ಕೇಳಿದ್ರೆ, ಉಡುಪಿ ಪದ್ಧತಿಯಲ್ಲಿ ಹಾಗಾಕಿದ್ದಾರೆ, ಕರೆಕ್ಟ್ 12 hours ತೊಗೊಂಡ್ಬಿಟ್ಟು ಉಡುಪಿ ಕೆಲವು ಪಂಚಾಂಗಗಳಲ್ಲಿ ಹಾಗಾಕಿದ್ದಾರೆ, ಕರೆಕ್ಟ್ 12 hours ತೊಗೊಂಡು 11:55 ತೊಗೊಂಡ್ರು. ಇವ್ರೇನು ಮಾಡಿದ್ರು, 5 ನಿಮಿಷ ಕಡೆ ಬಂದಿರೋದ್ರಿಂದ ಪೂರ್ತಿ ಯಾಮನೆ ಟಚ್ ಆಯಿತು, 5 yama ಲೆಕ್ಕ ಬಂತು ಅಲ್ಲಿಗೆ, ಅರ್ಥ ಆಯ್ತಾ. 4 yama ಪ್ಲಸ್ 55 ಇದು ಅಷ್ಟು ತೊಗೊಂಡ್ರು. ಇನ್ನು ಉಳಿದವ್ರು ಏನು ಮಾಡಿದ್ರು, 3 yama ಅಂತ ಆಪಕ್ಷ ಇಟ್ಕೊಂಡ್ಬಿಟ್ಟು ಬರೀ 3 yama ತೊ, ಅವತ್ತು 2 ಭಾಗ ಮತ್ತೆ ಅದರಲ್ಲಿ ಏನಂತೆ, ಯಾಮಕ್ಕೆ ಟಚ್ ಆಗೋ ಭಾಗ ಬೇರೆ, ಕರೆಕ್ಟ್ 309 ಅಷ್ಟೇ ತೊಗೊಂಡಿದ್ದು ಕೆಲವರು. ಹೀಗೆಲ್ಲ ಮಾಡೋದ್ರಿಂದ ಅದು ಹೀಗೆ ಮಾಡಬೇಕು ಅಂತಿಲ್ಲ. ಸ್ಮೃತಿಗಳಲ್ಲಿ ಏನಾಗಿದೆ ಅಂದರೆ, ಎಲ್ಲಿ ನಿಮಗೆ ಅಂಬಿಗೇಟಿ ಇರುತ್ತೋ ಆಗ ಅವರು ತಮ್ಮ ಅರ್ಥ ಮಾಡ್ಕೊತಾರೆ, ಅದು ದೋಷ ಇಲ್ಲ. ಸಂಪ್ರದಾಯ ಅದೇ ಸಂಪ್ರದಾಯ ಆಗೋದು, ಅದೇ ಸಂಪ್ರದಾಯ. ತಿಳಿತರ್ಪಣ ಕೊಡ್ಬೇಕು, ಶ್ರೇಷ್ಠ ಅದು, ತಿಳಿತರ್ಪಣನೇ ಶ್ರೇಷ್ಠ. ಯಾವಾಗ ಸ್ಪೆಷಲ್ ತರ್ಪಣ ಇಲ್ಲೆಲ್ಲಿ ಮೆನ್ಷನ್ ಮಾಡ್ತಾರೋ ತಿಲತರ್ಪಣ ಅಂತಾನೆ ಅರ್ಥ. ಬರೀ ತರ್ಪಣಕ್ಕೆ ಬ್ರಹ್ಮಯಜ್ಞದಲ್ಲಿರುತ್ತೆ, ಬರೀ ಯಾವಾಗಲೂ ತರ್ಪಣ ಕೊಡಿ ಅಂತ ಎಲ್ಲಿ ಮೆನ್ಷನ್ ಮಾಡ್ತಾರೋ ತಿಲತರ್ಪಣ ಅಂತಾನೆ ಸೇರಿಸ್ಕೋಬೇಕಲ್ಲ. ಏನ ಎತ್ತುಗಡಿ ಹಸ್ತೋದಕ್ಕೆ ಇದೆ, ಅಲ್ಲೂ ಮಠ ಭೇದ. ಮತ್ತೆ ಕೆಲವು ಮಠದ ಪ್ರಕಾರ ಹಸ್ತೋದಕ್ಕೆ ಇಲ್ಲ, ಕೆಲವು ಪ್ರಕಾರ ಹಸ್ತೋದಕ್ಕೆ ಇದೆ. ಇದೆ ಅಂತ ಬರೆದವ್ರು ಮಾಡೋದು, ಇಲ್ಲದ್ರೆ ಇಲ್ಲ ಅಷ್ಟೇ. ಅರೆ ಹೇಳಿದ್ನಲ್ಲ, ಅಲ್ಲೂ ಮಠ ಭೇದ ಇದೆ ಅಂತ ಹೇಳಿದ್ನಲ್ಲ, ಕೆಲವು ಮಠದ ಪ್ರಕಾರ ಇದೆ, ಕೆಲವು ಮಠದ ಪ್ರಕಾರ ಇಲ್ಲ. ಅವರವ್ರ ಮಠ ಸಂಪ್ರದಾಯ ಮಾಡೋದಷ್ಟು, ಇದಕ್ಕೆಲ್ಲ ನಿರ್ಣಾಯಕ ಇದಿಲ್ಲ. ಅದೇ ಇನ್ನೊಬ್ಬರು ನಮ್ಮದೇ ಸರಿ ಅಂತ ಹಠ ಮಾಡಬಾರ್ದು, ಇನ್ನೊಬ್ಬರು ತಪ್ಪು ಅಂತೂ ಹೇಳಬಾರ್ದು, ನಮ್ಮ ಪದ್ಧತಿ ಮಾಡ್ತೇವೆ ಅಷ್ಟೇ, ಅರ್ಥ ಆಯ್ತಾ. ಬೇರೆ ಇದಿಲ್ಲ, ಯಾವಾಗ ಇದು ಬರುತ್ತೋ ಅವಾಗ ಚಾಯ್ಸ್ ಇಲ್ಲ. ಇವೆಲ್ಲ ಒಂದೇ ಅನ್ಯಾಂಬಿಗ್ಯುಟಿ ಇದ್ದಾಗ ಅವಾಗ ನೋ ಚಾಯ್ಸ್, ಆಂಬಿಗ್ಯುಟಿ ಇದ್ದಾಗ ಸಂಪ್ರದಾಯಕ್ಕ ಉಂಟಾಗತ್ತೆ. ಯಾವುದಕ್ಕೆ ಮಡಿ ಬರುತ್ತೆ, ಕಾಟನ್ ಯಾವುದು ಬರಲ್ಲ, ಮಡಿದು ಬರುತ್ತೆ. ಮಡಿ ಹಾಕ್ಕೊಂಡ್ರೆ ಉಪಯೋಗಿಸ್ಬೋದು, ಗ್ರಾಣ ಬಿಟ್ಟ ತಕ್ಷಣ ತೋರಿಸಿ ಮುಗಿತಾರೆ ಅಷ್ಟೇ, ಗ್ರಾಣ ಕಾಲಕ್ಕೆ ಉಪಯೋಗಿಸ್ಬೋದು, ತಪ್ಪೇನಿಲ್ಲ. ಎಂದು ನಾಳೆ ಅಲ್ಲ, ನಾಳೆ ರಾತ್ರಿ 11:55 ಹಿಡಿಯೋದು, 11:55 ಇಷ್ಟು ಬರುತ್ತೆ ಡಿಫ್ರೆನ್ಸ್. ಸ್ವಲ್ಪ ಅದರಲ್ಲಿ ಅದನ್ನ ನೀವು ಇದ್ರ ಮೇಲೆ ಡಿಪೆಂಡ್ ಆಗಬೇಡಿ, ಇದಕ್ಕೆ ಮಠ ಗಿಟ ಕ್ವಶನ್ ಬರೋದಿಲ್ಲ, ಗ್ರಾಣಕ್ಕೆ ಮಾತ್ರ, ಹಿಡಿಯೋದಕ್ಕೆ ಮಾತ್ರ. ನಮ್ಮ ನಾಳೆ ಪಂಚಾಯ ಇವತ್ತು ಬರೋದು, ಇವತ್ತೇ ಬಂದಿರುತ್ತೆ ಪೇಪರಲ್ಲಿ, ನಾಳೆ ಅಂತೂ ಬಂದೇ ಬರುತ್ತೆ. ಅದನ್ನು ಫಾಲೋ ಆ ಲೋಕಲ್ ಅದೇ ಸರಿ, ಯಾವ ಊರು ವ್ಯತ್ಯಾಸ ಆಗ್ತಾ ಹೋಗುತ್ತೆ. ಎಲ್ಲ ಊರಲ್ಲೂ ಏಕಕಾಲ ಸೂರ್ಯೋದಯ ಸೂರ್ಯಾಸ್ತ ಎಲ್ಲ ಆಗೋದಿಲ್ಲ, ಆದ್ದರಿಂದ ಇದು ರಫ್. ಅದು ಅವ್ರು ಕೊಟ್ಟಿರೋದೆಲ್ಲ ಒಂದು ತಮ್ಮ ಎಲ್ಲಿ ಪಂಚಾಂಗ ಮಾಡಿರ್ತಾರೋ ಅದನ್ನು ಸೆಂಟರ್ ಮಾಡ್ಕೊಂಡು ಕೊಟ್ಬಿಡ್ತಾರೆ. ನಮ್ಮ ಇದಕ್ಕೆ ಏನು ಮಾಡ್ಕೋಬೇಕು ನಾವು, ಅದನ್ನು ಆ ಊರಿಗೆ ತಕ್ಕಂತೆ ಲೆಕ್ಕ ಹಾಕ್ಬೇಕಲ್ಲ. ಅದೆಲ್ಲ ಆ ಸಾಧನೆ ಹರಿವಾಸರ ಎಲ್ಲ ಹಾಗೇನೆ, ಸಾಧನೆ ಹರಿವಾಸರ ಜನರಲ್ಲ ಕೊಟ್ಟಿರ್ತಾರೆ ಅಷ್ಟೇ ಹೊರತು ನಮ್ಮ ಇದಕ್ಕೆ ಚೇಂಜ್ ಆಗುತ್ತೆ. ಗೊತ್ತಾಯ್ತು, ಉಡುಪಿಗೆ ಸೂರ್ಯೋದಯ ಭಾಳ ಲೇಟ್ ಆಗುತ್ತೆ ಅಲ್ಲಿ, ಆ ಪರ್ವತ ದಾಟಿ ಹೋಗಬೇಕು. ಸೂರ್ಯಾಸ್ತ ಭಾಳ ಲೇಟ್ ಆಗುತ್ತೆ ಅಲ್ಲಿ, ಸೂರ್ಯೋದಯ ಲೇಟಾಗಿ ಕಾಣುತ್ತೆ. ಆದರೆ ಸೂರ್ಯಾಸ್ತ ಕೊನೆಯವರೆಗೂ ಕಾಣುತ್ತೆ ನಿಮಗೆ, ಇಲ್ಲಿ ಅಡ್ಡವರು ಮೊದಲೇ ಮೊದಲು ಬಿಟ್ಟಿರುತ್ತೆ, ಅದರಿಂದ ಅಲ್ಲಿ ಪ್ರಕಾರ ಚೇಂಜಸ್ ಆಗುತ್ತೆ, ಅದನ್ನೇ ಫಾಲೋ ಮಾಡೋದು. ಬಂದೇ ಹೇಳಿದ್ನಲ್ಲ ಅದನ್ನೇ, ಅದೇ ಹೇಳ್ತಿರೋದಾಗ ಅದಕ್ಕೇನೆ ದೇಶ ಭೇದ ಅಂತ ಕೊಡ್ತಾರೆ, ಪದ್ಧತಿ ಹೋಗ್ಬಿಟ್ಟಿದೆ. ಈಗ ಈ ಸ್ಥಳಕ್ಕೆ ಹೀಗೆ, ಈ ಸ್ಥಳಕ್ಕೆ ಹೀಗೆ ಅಂತ ಕೊಡೋದು ಇನ್ನೂ ಆಕ್ಯುರೇಟ್. ಅದು ಆ ಪದ್ಧತಿ ರಫ್ಲಿ ಮಾಡ್ತಿದ್ದಾರೆ ಈಗಲೂ ಕೂಡ, ಇನ್ನೂ ಮಾಡೋದಾದ್ರೆ ಹಿಂದೆ ಕಷ್ಟ ಇತ್ತು, ತುಂಬ ಕಷ್ಟ ಇತ್ತು. ಹಿಂದೆ ಒಂದು ಅಡ್ವಾಂಟೇಜು ಇತ್ತು, ಕಷ್ಟನೂ ಇತ್ತು. ಅಡ್ವಾಂಟೇಜ್ ಏನಂದ್ರೆ, ಊರೂರಿಗೆ ಜ್ಯೋತಿಷಿಡ್ತಿದ್ರು, ಪ್ರತಿ ಊರಲ್ಲೂ ಕೂಡ ಎಲ್ಲ ಗುಂಪು ಇರ್ತಿತ್ತು. ಇವತ್ತು ಉದಾಹರಣೆಗೆ ಒಂದು ಎಕ್ಸ್ಟೆನ್ಷನ್ ಅಂದ್ರೆ ಏನರ್ಥ, ಎಲ್ಲ ಸಿಗ್ಬೇಕು, ಪದಾರ್ಥಗಳೆಲ್ಲ ಸಿಗಬೇಕು. ಅಲ್ಲಿ ಇಂಡಿಪೆಂಡೆಂಟ್ ಆಗಿ ಆ ರೀತಿ ಹಾಗೋ ಒಂದು ಊರು ಅಂತ ಹೇಳಿದರೆ ಎಲ್ಲ ಜನ ಇರಬೇಕಲ್ಲಿ, ಜ್ಞಾನಿಗಳಿಂದ ಹಿಡಿದು ಕೆಲಸ ಕೃಷಿ ಮಾಡೋರಿಗೂ ಇರಬೇಕು. ಯಾಕೆ ಆ ಊರೊಂದು ಯೂನಿಟ್ ಅದು, ಯಾವುದು ಮಿಸ್ ಆಗಬಾರ್ದು. ದೊಡ್ಡ ಅಪಾರ್ಟ್ಮೆಂಟ್ಗಳಲ್ಲಿ ಮಾರ್ಕೆಟ್ ಔಷಧಿ ಕೂಡ ಸಿಗುತ್ತೆ, ಆ ಥರ ಮಾಡಿಬಿಟ್ಟಿರ್ತಾರೆ. ಹೊರಗೆ ಹೋಗಲೇಬೇಕಾಗಿಲ್ಲ ಅವ್ರು, ಆ ಥರ ವ್ಯವಸ್ಥೆ ಇದ್ದಿದ್ದರಿಂದ ಅವ್ರು ಕೇಳ್ಕೊಂಡು ಮಾಡಿಬಿಡ್ತಾ ಇತ್ತು, ಸಮಸ್ಯೆನೇ ಬರ್ತದೆ. ಪ್ರಿಂಟೆಡ್ ಪಂಚಾಂಗ ಸಿಗ್ತೇನೆ ಇರಲಿಲ್ಲ ಆಗ, ಆ ಊರಲ್ಲಿ ಅವ್ರು ಹೇಳ್ತಾರೋ ಅದೇ ಫೈನಲ್. ಈ ಬರ್ತಾ ಬರ್ತಾ ದೈವಜ್ಞರಂತ ಹೆಸರು, ಊರಲ್ಲಿ ಇರಲೇಬೇಕು ಅವರು. ಮಠಗಳಲ್ಲಿ ಒಬ್ರು ಯಾವಾಗಲೂ ಜ್ಯೋತಿಷ ಇರಬೇಕು, ಅವತ್ತೆ ಒಂದು ಲೆಕ್ಕ ಬೆಳಿಗ್ಗೆ ಅದು ಓದಬೇಕು, ಪಂಚಾಂಗ ಶ್ರವಣ ಮಾಡಿಸ್ಬೇಕಾದ ಅದೊಂದೇ ಕೆಲಸ ಅದು. ಮತ್ತೆ ಅಂಥ ವ್ಯವಸ್ಥೆ ಇತ್ತು. ಬರ್ತಾ ಬರ್ತಾ ಏನಾಯ್ತದ, ಪ್ರಿಂಟ್ ಆಗಲಿಕ್ಕೆ ಶುರು ಮೇಲೆ ಅದು ವ್ಯಾಲ್ಯೂ ಡೌನ್ ಆಗ್ತಾ ಬಂತು. ಆ ಏನಾಯ್ತು, ಈಗ ಅವ್ರು ಪ್ರಿಂಟ್ ಮಾಡೋ ಎಲ್ಲಿರ್ತಾರೋ ಆ ಲೆಕ್ಕ ಹಾಕಲಿಕ್ಕೆ ಶುರು ಮಾಡಿಬಿಟ್ಟು ತಿನ್ಲಕ್ಕೆ ಅನುಕೂಲ ಮಿಸ್ ಆಯ್ತದ. ಬಟ್ ಇವತ್ತು ಕಂಪ್ಯೂಟರ್ ನಮಗೆ ಇಂಟರ್ನೆಟ್ ಎಲ್ಲ ಇರೋದ್ರಿಂದ ಆ ಊರಿಗೆ ತಕ್ಕಂತೆ ನೋಡಕ್ಕೆ ಬರುತ್ತೆ. ಬಟ್ ನೋಡಕ್ಕೆ ಬರಬೇಕು, ಅದಕ್ಕೆ ನೋಡಕ್ಕೆ ಬಂದವ್ರಿಗೆ ಅಡ್ವಾಂಟೇಜ್ ಇದೆ. ಹಿಂದಿನ ಕಾಲಕ್ಕೆ ಒಂದು ದೃಷ್ಟಿಯಿಂದ ಅನುಕೂಲ ಇರಲಿಲ್ಲ, ಬಟ್ ಈಕಿಂತ ಜಾಸ್ತಿ ಅನುಕೂಲ ಮಾಡ್ಕೊಂಡಿದ್ರು ಅವರು, ಮೋಸ್ಟ್ ಆ್ಯಕ್ಯುರೇಟಾಗಿ ಮಾಡ್ತಿದ್ರು. ಯಾವ ಪಕ್ಕದ ಒಂದು ಊರಿದೆ ಒಂದು 50 ಕಿಲೋಮೀಟರ್ ದೂರ, ಅವರಿಗೆ ಅವತ್ತು ಉಪವಾಸ ಇಲ್ಲ, ಮರುದಿವಸ ಇದೆ, ಇವರಿಗೆ ಇವತ್ತಿದೆ. ಇವತ್ತು ಆ ಆ್ಯಕ್ಯುರೇಸಿ ಇವತ್ತು ಮಾಡ್ಬೋದು ಹಾಕೋದಿಲ್ಲ, ಯಾರೋ ಪಂಚಾಯತ್ ಅಷ್ಟು ಆ್ಯಕ್ಯುರೇಟಾಗಿ ಹಾಕೋದೇ ಇಲ್ಲ, ರಫ್ಲಿ ಹಾಕಿರ್ತಾರೆ, ಅಷ್ಟು ಹಾಕೋದಿಲ್ಲ. ಹಾಕ್ಬೇಕಾದ್ರೆ ಅವಾಗ ಏನಾಗುತ್ತೆ, ಧರ್ಮಾಚರಣೆ ಪರ್ಫೆಕ್ಟ್ ಆಗ್ತದೆ, ಅದು ಆ ವ್ಯವಸ್ಥೆ ಬರಬೇಕು. ಇವತ್ತು ಏನು ಕಷ್ಟ ಇಲ್ಲ, ಮಾಡೋದಿಲ್ಲ ಅಷ್ಟೆ. ಏನೋ ಹೌದು ಹೌದು, ಎಲ್ಲ ಅಷ್ಟೇ. ಅವ್ರು ಯಾವ್ದು ಇರ್ತಾರೆ ಜ್ಯೋತಿಷಿಗಳು ಅದನ್ನ ಬೇಸ್ ಮಾಡ್ಕೋತಾರೆ, ಗೊತ್ತಾಯ್ತಾ. ಅದಕ್ಕೊಂದು ಕನ್ವರ್ಷನ್ ಟೇಬಲ್ ಇದೆ, ಅದನ್ನ ಕೊಟ್ಟಿರ್ತಾರೆ, ಕನ್ವರ್ಟ್ ಮಾಡೋಕ್ಕೆ ಬರಲ್ಲ ಎಲ್ಲರಿಗೂ, ಅದನ್ನು ಅಪ್ಲೈ ಮಾಡ್ಕೊಳ್ಳೋಕೆ ಬರೋದಿಲ್ಲ, ಗೊತ್ತಾಯ್ತು. ನಮ್ಗೆ ಸಣ್ಣ ಬಿಟ್ಟದ್ದು ಬಿಡಿ, ಒಂದು ಮೀಟ್ರಿಗೆ 8 ಇಂಚು ಅಂದರೆ ತಲೆ ಕರ್ಕೋತ ಕೊಡ್ತಾರೆ, ಗೊತ್ತಾಗೋದಿಲ್ಲ. ಎಷ್ಟು ಅಡಿ ಕನ್ವರ್ಟ್ ಮಾಡ್ಬೇಕಾದ್ರೆ ಅದು ನೋಡ್ತಾರೆ, ಅದು ಬರೋಕ್ಕೆ ಬರೋದಿಲ್ಲ. ಅದು ವೆರಿ ಸಿಂಪಲ್, ಮೋಸ್ಟ್ ಪ್ರಾಕ್ಟಿವ್ ಮಾಡೋದಿಲ್ಲ ಜನ. ಈ ನೀರೆಲ್ಲ ಮಾಡ್ತಾ ಕೊಡ್ತಾರಾ? ಮಾಡೋದೇ ಇಲ್ಲ, ಮಾಡಬೇಕು. ಮಧ್ಯ ದಾಟಿದ ತಕ್ಷಣ ಮಧ್ಯಕಾಲ ಕ್ರಾಸ್ ಆಗಬೇಕು. ಸುಮಾರು ಇಲ್ಲಿ ಎಷ್ಟೊತ್ತಿದೆ ಈಗ, ರಫ್ಲಿ 12-4 ಅಂತ ಇಟ್ಕೊಳ್ಳಿ. ಅವಾಗ ಎಷ್ಟಾಯ್ತು, 2 ಗಂಟೆ ಆದಮೇಲೆ 2 ಕಾಲ ಹೊತ್ತಿಗೆ, ಸುಮಾರು 2 ಕಾಲ ಹೊತ್ತಿಗೆ ಕೊಟ್ಟರೆ ಆಯ್ತು. ಅದೆಲ್ಲ ಹಾಕಿರ್ತಾರೆ, ಅವಾಗ ಪಂಚಾಂಗದಲ್ಲಿ ಹೇಳಿದ ರಫ್ ಹಾಕಿರ್ತಾರೆ, ನಾಳೆ ಪೇಪರಲ್ಲಿ ಕರೆಕ್ಟಾಗಿ ಬರುತ್ತೆ. ನಾವು ಬೆಂಗಳೂರು ಮಟ್ಟಿಗೆ ಸೇಫು, ಯಾಕೆ ಇಲ್ಲಿದೆ ಹಾಕ್ತಾರೋ ಬೆಂಗಳೂರಲ್ಲಿ. ಅವರೇನ ಸರಿ ಬಾಧೆ ಸರಿ ಆಗ್ತಾರತ್ತೇನಿಲ್ಲ, ಎಷ್ಟೊತ್ತಿರುತ್ತೆ ಪ್ರಯಾರಿಟಿ ಅಂದರೆ ಒಂದ್ಸರ್ತಿ ನಿಮ್ಗೆ ಗೊತ್ತೇನೆ ನೆನಪಿಡ್ಬೇಕು. 2005 ಒಂದು ಗ್ರಹಣ ಬಂದಿತ್ತು, 2005 ಅದು ಸೂರ್ಯ ಗ್ರಹಣ ಗ್ರಸ್ತಾಸ್ತ ಹಿಡ್ಕೊಂಡೇ ಮುಡುತ್ತಾನೆ. ತಮಾಷೆ ಅಂದರೆ ಒಂದು ನಿಮಿಷದಲ್ಲಿ ಹೆಚ್ಚು ಕಡಿಮೆ ಇರೋದು, ಒಂದೇ ನಿಮಿಷದೊಳಗೆ. ಕೆಲವರಿಗೆ ಊಟ ಇದೆ, ಕೆಲವರಿಗೆ ಇಲ್ಲ, ಕೆಲವು ಐಡಿಯಾ ಮಾಡಿಬಿಟ್ರು, ಊಟ ಇರೋರಿಗೆ ಶಿಫ್ಟ್ ಮಾಡಿಬಿಟ್ರೆ ಅವತ್ತಿನ ದಿವಸ. ಅದು ಆ್ಯಕ್ಚುಲಿ ಮಾಡಿದರು, ಎಷ್ಟು ಪಂಡಿತರು ಕೂಡ ಅದಕ್ಕೆ ಊಟ ಮುಗಿಸ್ಬಿಟ್ರೆ ಅಲ್ಲಿ. ಆದರೆ ಬೆಂಗಳೂರಿಗೆ ಆಗುತ್ತೆ ಅನ್ನೋ ಭಾರಿ ಸಮಸ್ಯೆ ಬಂತು, ಗೊತ್ತಾಯ್ತಾ. ಪ್ಲಾನಿಟೋರಿಯಂ ಕೇಳಿದರೆ ಅವರು ಕರೆಕ್ಟ್ ಇನ್ಫಾರ್ಮೇಷನ್ ಕೊಡಲೇ ಇಲ್ಲ ಕೊನೆಗೆ, ಅರ್ಥ ಆಯ್ತಾ. ಗೊತ್ತಾಗಲೇ ಇಲ್ಲ ಕೊನೆಗೆ, ಬೇಗ ಆನ್ಸರ್ ಕೊನೆಗೆ ಉಪಯೋಗ ಬರಲೇ ಇಲ್ಲ. ಆ್ಯಕ್ಚುಲಿ ಏನು ಮಾಡಬೇಕಾಗಿತ್ತು ಅವ್ರು ಕರೆಕ್ಟಾಗಿ ಹೇಳ್ಬೇಕಾಗಿತ್ತು. ಯಾಕೆ ಗ್ರಹಣ ಎಷ್ಟೊತ್ತಿಗೆ ಬಿಡುತ್ತೆ, ಸನ್ಸೆಟ್ ಎಷ್ಟೊತ್ತಿಗೆ ಇದೆ. ಸನ್ಸೆಟ್ಗಿಂತ ಮುಂಚೆ ಬಿಟ್ಟರೆ ಊಟ ಇದೆ, ಸನ್ಸೆಟ್ ಆದಮೇಲೆ ಗ್ರಸ್ತ ಆಗ್ತದೆ. ಒಂದು ಸೆಕೆಂಡ್ ಹೆಚ್ಚು ಕಡಿಮೆ ಆರು ಮುಗೀತು, ಇವತ್ತು ಹೇಳಕ್ಕೆ ಬರುತ್ತೆ ಹೇಳೇ ಇಲ್ಲ. ಸೊ ಎಲ್ಲರೂ ಹೆಚ್ಚಿಗೆ ಉಪವಾಸನೇ ಆಯ್ತು ಹೊರತು ಇದು ಮಾಡಲಿಲ್ಲ. ಕೆಲವು ಸೇಫ್ ಪ್ಲೇಸ್ ಹುಡ್ಕೊಂಡು ಹೋಗಿದ್ದು ಅದು ಬೇರೆ ಆಯ್ತು ಅಷ್ಟೆ. ಇದರಲ್ಲಿ ಯಾತಕ್ಕೆ ಹೇಳಿದೆ ಅಂದರೆ, ಅಡ್ವಾಂಟೇಜ್ ಉಪಯೋಗ ಮಾಡಿಕೊಳ್ಳೋಕೆ ಇವತ್ತಿನ ಕಾಲಕ್ಕೆ ಸಾಧ್ಯ ಇಲ್ಲ ಅಂದರೆ, ಇನ್ನು ಹಿಂದಿನ ಕಾಲಕ್ಕೆ ಎಷ್ಟು ಇದು ಮಾಡಿದ್ರು ವ್ಯವಸ್ಥೆ ಅವರು, ಇದಕ್ಕಿಂತ ಮಚ್ಚ ಬೆಟರ್ ಇತ್ತು ಅದು. ಇಷ್ಟು ಈ ಥರ ಗ್ರಹಣ ಅಂದರೆ ತುಂಬ ಲಾಂಗ್ ಟೈಮ್, ರಫ್ಲಿ 4 ಅವರ್ಸ್ ಹೆಚ್ಚಿಗೆ, 5 ನಿಮಿಷ ಕಡಿಮೆ, 4 ಅವರ್ಸ್ಗೆ ಅಷ್ಟೇ. ಮಧ್ಯಮದ ಅದು ಕೆಲವು ಸರ್ ಎಷ್ಟು ಗ್ರಹಣ ಚಿಕ್ಕದು ಬಂದಿರುತ್ತೆ ಅಂದರೆ, ಸ್ನಾನ ಮಾಡ್ಕೋಬರೋದು ಮುಗಿದು ಹೋಗ್ಬಿಟ್ಟಿರುತ್ತೆ, ತರ್ಪಣ ಕೊಡೋದಕ್ಕೆ ಟೈಮ್ ಸೇರೋದು ಅಷ್ಟಾಗುತ್ತೆ. 5 ಆದರೆ ಮನೆಯಲ್ಲಿ ಇದ್ರಂತ ಮುಗಿದೋದು ಕತೆ, ಅವ್ರು ಯಾರು ಟೈಮೇ ಸಿಗೋದಿಲ್ಲ, ಆ ಥರ ಇರ್ತಿತ್ತು ಅದು. ಅಂಥ ಗ್ರಹಣ ಬರ್ತಾನೆ ಇರುತ್ತೆ ಸಾಮಾನ್ಯ, ಇದು ಭಾಳ ರೇರ್ ಗ್ರಹಣ, ಲೆಂತಿ ಎಷ್ಟಾದ್ರಿಂದ ಜಪ ವಿಪ ಮಾಡಿಕೊಡೋಕೆ ಒಳ್ಳೆ ಅವಕಾಶ ಇದೆ, ಚೆನ್ನಾಗಿ ಅದನ್ನು ಟೈಮ್ ಉಪಯೋಗ ಮಾಡಿಕೊಂಡ್ರೆ ಒಳ್ಳೆ ಸ್ಕೋಪ್ ಇದೆ. ಆದರೆ ಅನ್ಯಾಯ ಇವ್ರು ಆಗಿರೋದು ಏನಂದರೆ, ಒಳ್ಳೆ ನಿದ್ದೆ ಟೈಮ್, ಪರಮಾವಧಿ ನಿದ್ದೆ ಟೈಮ್, ಮ್ಯಾಚ್ ಇದ್ದದ್ದು ಎದ್ದು ಕೊಡ್ತಾ ಇದ್ರು, ಅದು ಕ್ರಿಕೆಟ್ ಮ್ಯಾಚ್ ಆಗಿಬಿಟ್ಟಿದ್ರೆ ನೋಡ್ಕೋತ ಕೊಡ್ತಿದ್ರು ಅಷ್ಟೆ. ಹಾಗೆ ಹಾಗೆ ಸೆಕೆಂಡ್ ಶೋ ಕೊಡಲ್ಲ, ಸೆಕೆಂಡ್ ಆಫ್ ಶೋ ಇದ್ದಾಗೆ. ಓಂ ಜನ್ಮಾದ್ಯಸ್ಯ ಯಥೋನ್ಮಯಾದಿತರಥಸ್ಥ ಅರ್ಥೇಶ್ವ ವಿಘ್ನಸ್ವರಾಟ್ ಏನೇ ಬ್ರಹ್ಮ ಹೃದಯ.